ಅಜ್ಞಾನವಂತಿಹಿ, ಜ್ಞಾನ ಬಂತಲ್ಲ ಅದೇ ರೀತಿ ಆಗ್ಬೋದಲ್ಲ, ಅದೇ ಜನ್ಮದಲ್ಲಿ ಆಗಬೇಕಾಗಿಲ್ಲ ಪ್ರತಿಬಂಧಕ ಇದ್ರೆ ಅಂತ ಹೇಳಿದ್ರಲ್ಲ, ಆ ರೀತಿ ಆಗ್ಬಹುದಾ ಅಂದ್ರೆ ತತ್ರ ಪ್ರತಿಬಂಧಕ ಸದ್ಭಾವ. ಜ್ಞಾನದ ವಿಷಯದಲ್ಲಿ ಪ್ರತಿಬಂಧಕ ಇದ್ದು ಇಲ್ಲೇನು ಪ್ರತಿಬಂಧಕ ಇರುತ್ತೆ ಅಂತ ಕೇಳ್ತಾನೆ. ನಚಾತ್ರ ಪ್ರತಿಬಂಧಕಂ ಪಶ್ಯಾಮಃ, ಅಪೃಷ್ಟ ಜ್ಞಾನಿಯಾದವನು ಅದೇ ಜನ್ಮದಲ್ಲಿ ಮೋಕ್ಷಕ್ಕೋಗಲು ಪ್ರತಿಬಂಧಕ ಏನೂ ಇಲ್ಲವಲ್ಲ. ನಿಷ್ಕಾರಣಂ ಕಾರಣೇ ಸತಿ ಕಾರ್ಯ ಅನುದಯ ಕದಾಪ್ಯನುದಯ ಸ್ಯಾತ್. ನಿಷ್ಕಾರಣಂ ಕಾರಣೇ ಸತಿ, ಕಾರಣ ಇದ್ರೂ ಕೂಡ ಕಾರಣ ಯಾವ ಕಾರಣನೂ ಇಲ್ಲದೇನೆ ಅಂದ್ರೆ ಪ್ರತಿಬಂಧಕಾದಿ ಕಾರಣ ಇಲ್ಲದೇನೆ ಕಾರ್ಯ ಅನುದಯ ಕಾರ್ಯ ಹುಟ್ಟೋದಿಲ್ಲ ಅಂದ್ರೆ ಕದಾಪಿ ಅನುದಯ ಸ್ಯಾತ್, ಹಾಗೆ ಹುಟ್ಟೋದಿಲ್ಲ ಅಂತ ಅರ್ಥ. ಏನು ಪ್ರತಿಬಂಧಕ ಇಲ್ಲ ಇನ್ನು ಕಾರಣ ಅಂತೀರಿ, ಹುಟ್ಟೋದಿಲ್ಲ ಅಂತೀರಿ, ಅದು ಹುಟ್ಟೋದಿಲ್ಲ ಅಂತ ಅರ್ಥ ಆಗಿದ್ರೆ ಅಷ್ಟೇ. ಯಾಕೆ ಪ್ರತಿಬಂಧಕ ಇದ್ರೆ ಪ್ರತಿಬಂಧಕ ಹೋದ್ಮೇಲೆ ಅಂತ ಹೇಳಬೇಕು, ಗೊತ್ತಾಯ್ತಾ? ಅವನು ಏನು ಪಂಕ್ಚರ್ ಆಗಿತ್ತು ಬಿಡ್ಬಿಡೋ, ಇಂಜನೇ ಇಲ್ಲ ಇನ್ನೇನು ಹೋಗ್ತಾನೆ ಮುಂದೆ ಅವನೀಗ, ಗೊತ್ತಾಯ್ತಾ? ಪಂಕ್ಚರ್ ಎಂಬುದು ಪ್ರತಿಬಂಧಕ ಅಷ್ಟೇ, ಇದಾದ್ರೆ ಪೂರ್ತಿ ಇಲ್ಲೇ ಇಲ್ಲ ಅಂತ ಆಯ್ತಲ್ಲ, ಏನ್ ಮಾಡ್ತೀರಿ ಅಂತ ಕೇಳಿದ. ಆದ್ರಿಂದ ಜ್ಞಾನ ಸಂಪಾದನೆ ಮಾಡೋದು ಬೇಕಾಗಿಲ್ಲ. ಇಷ್ಟೆಲ್ಲ ಜ್ಞಾನ ಸಂಪಾದನೆ ಮಾಡಿ ಕೂಡ ಮೋಕ್ಷ ಅನ್ಸರ್ಟನ್ ಅಂತ ಆಗೋದಾದ್ರೆ ಯಾಕೆ ಕಷ್ಟಪಡ್ತಾನೆ? ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ಗೆ ರಿಸ್ಕ್ ತಗೋತಾನೆ, ದೊಡ್ಡದಕ್ಕೆ ಹಾಗೆಲ್ಲ ತಗೊಳ್ಳೋದಿಲ್ಲ. ಬಹುನಾಮ್ ಜನ್ಮನಾಮ್ ಅಂತ ಇಷ್ಟೆಲ್ಲ ಕಷ್ಟಪಟ್ಟು ಅಪರೋಕ್ಷ ಜ್ಞಾನ ಬಂದ್ಕೊಂಡು ಏನೋ ಒಂದು ಸಣ್ಣ ಕಾರಣಕ್ಕೆ ವಾಪಸ್ ಬರೋದಾದ್ರೆ ಏನು ಉಪಯೋಗ? ಏವಂಚ ಅನಿಯಮ ಇತಿ ಮುಕ್ತ ವ್ಯಾಘಾತ ಇತಿ, ಆದ್ರಿಂದ ಅನಿಯಮ ಬಂತು, ಅದಕ್ಕೆ ಉತ್ತರ ಕೊಡ. ಏವ ಮುಕ್ತಿ ಫಲ ಅನಿಯಮ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅನಿಯಮ ಅಲ್ಲ, ನಿಯಮನೇ ಇದೆ ಅಂತ ಉತ್ತರ. ಕಿಂತು ಯಥಾ ಜ್ಞಾನಿ ಅನಿಯಮ ತಥಾ ಮುಕ್ತಿ ಫಲೇಪಿ ಸಚ್ಚರೀರ ಪಾತಾನಂತರಮೇವ ಮೋಕ್ಷ ಇತಿ ನಿಯಮೋ ನಾಸ್ತಿ. ಅಂದ್ರೆ ಅದೇ ಜನ್ಮದಲ್ಲೇ ಮೋಕ್ಷ ಆಗಬೇಕು ಅಂತ ನಿಯಮ ಇಲ್ಲ, ಬಟ್ ಮೋಕ್ಷ ಆಗತ್ತೆ ಎಂಬ ನಿಯಮ ಇದೆ. ಗೊತ್ತಾ? ಅದೇ ಜನ್ಮದೇನಂತ ನಿಯಮ ಇಲ್ಲ, ಮೋಕ್ಷ ಆಗತ್ತೆ ಅಂತ ಮಾತ್ರ ನಿಯಮ ಇದ್ದೇ ಇದೆ. ಯಥಾ ಕಿಂತು ಶರೀರ ಪಾತಾನಂತರಂ ಜನ್ಮಾಂತರಂ ಪ್ರಾಪ್ಯವಾ, ಶರೀರ ಪಾತ ಅಂದ್ರೆ ಅದೇ ಜನ್ಮ ಅದೇ ದೇಹ ಬಿದ್ದು ಹೋಗೋದು ಲಾಸ್ಟ್ ಆಗಬಹುದು, ಅಥವಾ ಜನ್ಮಾಂತರಂ ಪ್ರಾಪ್ಯವಾ ಇನ್ನೊಂದು ಜನ್ಮ ಹೊಂದಬೇಕಾದ್ರೆ ಆಗಬಹುದು. ನಚ ನಿಷ್ಕಾರಣಂ ಅನಿಯಮೇ ಕದಾಪಿ ಮೋಕ್ಷಾಭಾವ ಪ್ರಸಂಗ, ನಿಷ್ಕಾರಣವಾಗಿ ನಿಯಮ ಮಾಡಿಲ್ಲ ನಾವು, ಸಕಾರಣವಾಗಿ ನಿಯಮ ಇದ್ದಾಗ ಪ್ರತಿಬಂಧಕ ಮದೇ ಕಾರಣ. ಆದ್ರಿಂದ ಏನಾಯ್ತು? ನಮಗೆ ವಿರೋಧ ಬರಲಿಲ್ಲ. ಪ್ರಾರಬ್ಧ ಪ್ರತಿಬಂಧ ನಚ ನಿಷ್ಕಾರಣಂ ಅನಿಯಮೇ ಕದಾಪಿ ಮೋಕ್ಷಾಭಾವ ಪ್ರಸಂಗ. ನೀನ್ ಹೇಳಿದೆಯಲ್ಲ ನಿಷ್ಕಾರಣವಾಗಿ ನಿಯಮ ಮಾಡಿಬಿಟ್ರೆ ಮೋಕ್ಷನೇ ಆಗೋದಿಲ್ಲ ಅಂತ ಹೇಳಿದೆಯಲ್ಲ, ನಾ ಹೇಳಿದ್ದೆ ಪ್ರಾರಬ್ಧ ಪ್ರತಿಬಂಧ ಅಂತ ಪದ ಇದೆ, ನಿಷ್ಕಾರಣವಾಗಿ ಆಗಲಿಲ್ಲ. ಯಾವ ಕಾರಣ ಇದೆ ಈಗ ಪ್ರತಿಬಂಧಕ? ಏನ್ ಪ್ರತಿಬಂಧಕ? ಪ್ರಾರಬ್ಧ ಕರ್ಮನೇ ಪ್ರತಿಬಂಧಕ. ಪ್ರಾರಬ್ಧ ಪ್ರತಿಬಂಧ ಭಾವ ಅಭಾವಯೋಹೋ ಅನಿಯಮ ಕಾರಣತ್ವ. ಪ್ರಾರಬ್ಧ ಪ್ರತಿಬಂಧ ಭಾವ ಅಭಾವಯೋಹೋ, ಪ್ರಾರಬ್ಧದ ಪ್ರತಿಬಂಧ ಭಾವ, ಪ್ರಾರಬ್ಧ ಪ್ರತಿಬಂಧ ಅಭಾವ. ಪ್ರಾರಬ್ಧ ಅನ್ನೋ ಪ್ರತಿಬಂಧ ಇರೋದು, ಪ್ರಾರಬ್ಧ ಅನ್ನೋ ಪ್ರತಿಬಂಧ ಇಲ್ಲದೆ ಇರೋದು, ಅದೇ ಕಾರಣ. ಆದ್ರೆ ನಿಷ್ಕಾರಣ ಆಗಲೇ ಇಲ್ಲ. ಇದು ನಿಯಮ ಕಾರಣ ಇದೆ, ಅನಿಯಮ ಕಾರಣತ್ವ ಇದು ಅನಿಯಮಕ್ಕಿದೆ ಕಾರಣ. ಅನಿಯಮ ಅಂದ್ರೇನು? ಇದೇ ಜನ್ಮದಲ್ಲೇ ಆಗೋದು ಅನ್ನೋ ನಿಯಮ ಇಲ್ಲ ಅಂತ ಅರ್ಥ. ಕುತೋತ್ರ ಪ್ರತಿಬಂಧಕ ಕಲ್ಪನಂ, ಅದ್ಯಾಕೆ ಪ್ರತಿಬಂಧಕ ಹೇಳ್ತೀರಿ ಅಂದ್ರೆ ನಾವು ಮಾಡಿಲ್ಲ ಅದಿರೋದನ್ನ ಹೇಳ್ತೇವೆ ಅಂತ ಹೇಳ್ತಾರೆ. ಶ್ರುತವಿ ಬ್ರಹ್ಮ ಸಮಸ್ತಸ್ಯ ಮೋಕ್ಷಾವಧಾರಣ, ಶ್ರುತಿಯೊಳಗೆ ಸ್ಪಷ್ಟ ಹೇಳ್ಬಿಟ್ಟಿದ್ದಾರೆ ಬ್ರಹ್ಮ ಸಮಸ್ತನಾದ ಮೋಕ್ಷಕ್ಕೆ ಹೋಗಲೇಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಬ್ರಹ್ಮ ಸಮಸ್ತ ಚಿತ್ತಪ್ರಜ್ಞ ಅಂದ್ರೆ ಒಂದೇ, ಬ್ರಹ್ಮ ಸಮಸ್ತ ಅಂದ್ರೆ ಒಂದೇ, ಅಪರೋಕ್ಷ ಜ್ಞಾನಿ ಅಂದ್ರೆ ಒಂದೇ, ಜೀವನ್ಮುಕ್ತ ಅಂದ್ರೆ ಒಂದೇ, ಇಷ್ಟು ಒಂದೇ ಪದಗಳು. ಧರ್ಮೀ ಸ್ವರ್ಗಂ ವಿಧರ್ಮೀ ನಿರಯಂ ಏತಿ ಏವ ಬ್ರಹ್ಮ ಸಮಸ್ತ ಅಮೃತಂ ಏತಿ ಏವ, ಎಲ್ಲದಕ್ಕೂ ಏವಕಾರ. ಧರ್ಮೀ ಸ್ವರ್ಗಂ ಏತಿ ಏವ, ಧರ್ಮಾಚರಣೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗೇ ಹೋಗ್ತಾನೆ. ವಿಧರ್ಮೀ ನಿರಯಂ ಏತಿ ಏವ, ವಿರುದ್ಧ ಧರ್ಮ ಮಾಡಿದ್ರೆ ನರಕಕ್ಕೆ ಹೋಗೇ ಹೋಗ್ತಾನೆ. ಬ್ರಹ್ಮ ಸಮಸ್ತ ಅಪರೋಕ್ಷ ಜ್ಞಾನಿಯಾಗಿದ್ರೆ ಅಮೃತಮೇತ್ತೇವ ಮೋಕ್ಷಕ್ಕೆ ಹೋಗೇ ಹೋಗ್ತಾನೆ. ಅದು ಇನ್ನೊಂದು ಸೇರಿಸಿದ್ರು ಬ್ರಹ್ಮ ಸಮಸ್ತ ಅಮೃತಮೇತ್ತೇವ ಎರಡು ಸರ್ತಿ ಹೇಳಿದ್ರು, ದೊಡ್ಡ ನಿಯಮ ಅಂತ ಅರ್ಥ ಇದೆ. ಆದ್ರಿಂದ ಅಪರೋಕ್ಷ ಜ್ಞಾನ ಬಂದ ಮೇಲೆ ಮೋಕ್ಷ ಆಗೋದ್ರ ಬಗ್ಗೆ ಯಾವ ರೀತಿಯಲ್ಲೂ ಕೂಡ ಸಂಶಯ ಇಟ್ಟುಕೊಳ್ಳೇಬೇಕಾಗಿಲ್ಲ. ಶ್ರುತೌ ಹಿ ಬ್ರಹ್ಮ ಸಮಸ್ತಸ್ಯ ಮೋಕ್ಷ ಅವಧಾರಣ, ಅವಧಾರಣ ಅಂದ್ರೆ ಅಸಲ್ಟ್ ಮಾಡೋದು, ಎಂಫಸೈಸ್ ಮಾಡಿ ಹೇಳೋದು. ಪ್ರತಿಬಂಧಕ ಭಾವೇ ತದನುಪತ್ತೇ ರೀತಿ ಭಾವ, ಪ್ರತಿಬಂಧಕ್ಕೆ ಇಲ್ಲದಂದ್ರೆ ಆಗ್ಲೇ ಆಗುತ್ತೆ. ಅನಿಯಮೇ ಕದಾಪಿ ಮೋಕ್ಷಾಭಾವ ಇತ್ಯೇತದ್ ಯುಕ್ತ ಪರಿಹೃತ, ನಿಯಮ ಇಲ್ಲದೆ ಹೋಗಿದ್ರೆ ಮೋಕ್ಷಾಭಾವ ಅಂತ ಹೇಳಿದೆಯಲ್ಲ, ಯುಕ್ತಿ ಕೊಟ್ಟು ಪರಿಹಾರ ಮಾಡಿದ್ದೀನಿ ನಾವೀಗ. ತೈತ್ರೇಷ ಶ್ರುತಿ ಹಿ ಪ್ರಮಾಣ, ಈ ಶ್ರುತಿನೇ ಪ್ರಮಾಣ. ಮೋಕ್ಷ ಅನಿಯಮ ಎರಡಕ್ಕೂ ಇದೆ ಶ್ರುತಿನೇ ಪ್ರಮಾಣ, ಅದೇ ಜನ್ಮದಲ್ಲಿ ಆಗಬಹುದು ಅಂತ ಹೇಳೋದಕ್ಕೂ ಪ್ರಮಾಣ, ಅದಾಗದೆ ಮುಂದಿನ ಜನ್ಮದಲ್ಲಿ ಆಗೋದು ಗ್ಯಾರಂಟಿ ಅಂದ್ರೆ ಅಪರಾಧ ಕಳೆದ ತಕ್ಷಣ ಅಂದಕ್ಕೂ ಖಚಿತ. ಜ್ಞಾನಿನೋ ಮೋಕ್ಷ ಏವ ಅವಧಾರ್ಯತೆ, ತಿರಿಯೋಗ್ಯೋನಿ ಬರಬಹುದು ಅಂತ ಕೇಳಿದ್ರಲ್ಲ ಆ ರಾಜ ಮೃಗರಾಜನ ಎಂತಂದ್ ಬಂದಿತ್ತು, ಪೂತಿಕೆ ಅಂತ ಹುಟ್ಟಿದ್ದ ಆತ, ತಿರಿಯೋಗಿ ಭಾಗವತಲ್ಲಿ ಬರ್ತದೆ. ಮೃಗ ದೊಡ್ಡ ರಾಜ ಆತ ಮೃಗರಾಜ, ಏನಾಗಿದ್ದ ಓತಿಕೆತ, ಎಂಥ ಜನ್ಮ ಬೇಕಾದ್ರೂ ಬರಬಹುದು ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ, ಅದೇ ರೀತಿ ಅಂತ ಒಳ್ಳೆ ಜನ್ಮ ಬೇಕಾದ್ರೂ ಬರಬಹುದು, ಆದರೆ ಪ್ರಾರಬ್ಧ ಮುಗಿತಿರಲಿಕ್ಕೆ ಮುಗೀತ ಅವ್ರ ಕತೆ. ಮೋಕ್ಷ ಏವ ಅವಧಾರ್ಯತೆ ನತು ಶರೀರ ಪಾತಾನಂತರ ಮೇವೇತಿ ನಿಯಮ ಇತಿ ಭಾವ. ಸೊ ಜ್ಞಾನೇನೋ ಮೋಕ್ಷ ಏವ ಅವಧಾರ್ಯತೆ, ನಾವು ಅಸಲ್ಟ್ ಮಾಡ್ತಿರೋದೇನಪ್ಪ, ಜ್ಞಾನಿ ಮೋಕ್ಷ ಅಂತ ಗ್ಯಾರಂಟಿ ಹೇಳ್ತಿದ್ದೇವೆ ಅಷ್ಟೇ ಹೊರತು ಅದೇ ಜನ್ಮನೂ ಆಮೇಲೆ ಅಂತ ಹೇಳಿಲ್ಲ. ಅದು ಪ್ರಾರ್ಥನೆ ಡಿಪೆಂಡ್ ಆಗಿರೋದ್ರಿಂದ ನಮ್ಮ ಮಾತಿ ವಿರೋಧ ಬರಲಿಲ್ಲ. ಏನು ಜ್ಞಾನದಿಂದ ಮೋಕ್ಷ ಅನ್ನೋದು ವಿರೋಧ ಬರಲಿಲ್ಲ. ಆದ್ರಿಂದ ಜ್ಞಾನಕ್ಕೋಸ್ಕರ ಏನ್ ಮಾಡಬೇಕು? ಪ್ರಯತ್ನ ಪಡಲೇಬೇಕು. ನಿಯಮ ಅನುಕ್ತಿ ಮಾತ್ರ ನ ಅನಿಯಮ ಸಾಧಕ ಮಿತ್ಯತಾ ವಿಹಾನಿತಿ ಹೇಳ್ತಾರೆ. ಏನಿದೆ ವಿದ್ವಾನಿತಿ, ನಿಯಮ ಅನುಕ್ತಿ ಮಾತ್ರ ನ ಅನಿಯಮ ಸಾಧಕ ಮಿತ್ಯತ, ನಿಯಮ ಹೇಳಿಲ್ಲ ಅಷ್ಟೇ, ಅನಿಯಮಕ್ಕೆ ಸಾಧಕ ಪ್ರಮಾಣ ಏನಿದೆ ಅಂತ ಕೇಳಿದ್ರೆ ಸ್ಮೃತಿ ವಾಕ್ಯವನ್ನು ಕೊಟ್ರು. ನಾರಾಯಣಾಧ್ಯಾತ್ಮೆ ಬಹುನೀತಿ ಜನ್ಮಾಂತರೇ ತಾತ್ಪರ್ಯಂ. ಬಹುನಿ ಅಂತ ಹೇಳಿದ್ರೆ ಭಾರಿ ಅಂತ ಅರ್ಥ ಅಷ್ಟೇ ಅಲ್ಲ, ಜನ್ಮಾಂತರ ಅಂತ ಅಷ್ಟೇ ಅರ್ಥ. ಈ ಜನ್ಮ ಅಲ್ಲ ಬೇರೆ ಜನ್ಮ, ಅದು ಒಂದಾಗ್ಬೋದು, ಹತ್ತಾಗ್ಬೋದು, ನೂರಾಗ್ಬಹುದು. ಸರ್ವಸ್ಯ ಪ್ರಾಮಾಣಿಕತ್ವ ಸೂಚನಾಯ ದ್ವಿರುಕ್ತಿ, ಹೇಳಿದ್ದೆಲ್ಲ ಪ್ರಾಮಾಣಿಕ ಅಂತ ಹೇಳೋದಕ್ಕೋಸ್ಕರ ತದವಸ್ಥಾವಧೃತೇಹೇ ತದವಸ್ಥಾವಧೃತೇಹೇ. ಅದು ಒಂದು ಕಾರಣ ಅಧ್ಯಾಯ ಅಂತೇ ದ್ವಿರುಕ್ತಿ. ಅಧ್ಯಾಯ ಮುಗಿದಿರ್ಲಿಕ್ಕೆ ಏನ್ ಮಾಡಬೇಕು? ಎರಡು ಸರ್ತಿ ಹೇಳಬೇಕು, ಒಂದು ಕಾರಣ. ಇನ್ನೊಂದು ಕಾರಣ, ಹೇಳಿದ್ದೆಲ್ಲ ಅತ್ಯಂತ ಪ್ರಾಮಾಣಿಕ ಅಂತ ಕನ್ಫರ್ಮ್ ಮಾಡೋದಕ್ಕೆ ಬನ್ನಿ ಬನ್ನಿ ಬರಲೇಬೇಕು ಅಂತ ಹೇಳಿದ್ರೆ ಹಾಗಾಗಿ ಎರಡು ಕಾರಣಕ್ಕೂ ಇದೆ. ತದುಕ್ತಂ, ಅದಕ್ಕೇನು ಆಧಾರ, ಇದಕ್ಕೇನು ಆಧಾರ ಅಂತ ಕೇಳಿದ್ರೆ ಸರ್ವಸ್ಯ ಪ್ರಾಮಾಣಿಕತ್ವ ಸೂಚನಾಯ ದ್ವಿರುಕ್ತಿ, ಸರ್ವವು ಪ್ರಾಮಾಣಿಕ ಅಂತ ಹೇಳೋದಕ್ಕೋಸ್ಕರ ಎರಡು ಸರ್ತಿ ಹೇಳಿದ್ರು ಅಂತ ಹೇಳ್ತೀರಲ್ಲ, ಇದಕ್ಕೇನು ಆಧಾರ ಅಂದ್ರೆ ತದುಕ್ತಂ, ಅದಕ್ಕೊಂದು ಪ್ರಮಾಣ. ಸರ್ವ ಪ್ರಮಾಣ ಸಿದ್ಧತ್ವಂ ವಕ್ತುಂ ಅಧ್ಯಾಯ ಮೂಲತಃ ಅಧ್ಯಾಯಾಂತೇ ದ್ವಿರುಕ್ತಿ ಸ್ಯಾತ್ ಪೂರ್ವೋಕ್ತ ಶಾವಧಾರಣೆ ಅಂತ ವಾಕ್ಯ. ಸರ್ವ ಪ್ರಮಾಣ ಸಿದ್ಧತ್ವಂ ವಕ್ತುಂ, ಎಲ್ಲಾ ಪ್ರಮಾಣದಿಂದ ಸಿದ್ಧವಾದ ವಿಚಾರ ಅಂತ ಹೇಳೋದಕ್ಕೋಸ್ಕರ ಅಧ್ಯಾಯ ಮೂಲತಃ ಅಧ್ಯಾಯಾಂತೇ ದ್ವಿರುಕ್ತಿ ಸ್ಯಾತ್. ಅಧ್ಯಾಯ ಮೂಲವಾದ ವಿಚಾರಗಳೆಲ್ಲ ಸರ್ವ ಪ್ರಮಾಣ ಸಿದ್ಧ ಅಂತ ಹೇಳೋದಕ್ಕೆ ಅಧ್ಯಾಯದ ಕೊನೆಗೆ ದ್ವಿರುಕ್ತಿ ಸ್ಯಾತ್ ಪೂರ್ವೋಕ್ತಸ್ಯ ಅವಧಾರಣೆ, ಎಲ್ಲ ಪ್ರಮಾಣದ ಸಿದ್ಧ, ಹಿಂದೆ ಹೇಳಿದ್ದೆಲ್ಲ ಸತ್ಯ ಅಂತ ಹೇಳೋದಕ್ಕೋಸ್ಕರ ಮಾತನ್ನು ಹೇಳ್ತಾರೆ. ಇತ್ಯತೋ ಜ್ಞಾನಿನಾಂ ಪ್ರತಿಬಂಧಾಭಾವೇ ಮೋಕ್ಷಸ್ಯ ಅವಿದೂರತ್ವಾದುಕ್ತಂ ಯುಕ್ತಮಿತಿ ಸಿದ್ಧಂ. ಮೋಕ್ಷ ಅಂಬುದು ದೂರ ಇಲ್ಲ, ಒಟ್ಟು ಅದೇ ಜನ್ಮದಲ್ಲಾಗಬಹುದು, ಮುಂದಿನ ಜನ್ಮದಾಗಬಹುದು, ದೂರ ಇಲ್ಲ ಅಂತ ಗ್ಯಾರಂಟಿ. ಅದಕ್ಕೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಜ್ಞಾನವಾನ್ ಆಗ್ಲಿ ಬಹುನಾಂ ಜನ್ಮಗಳು, ಆದರೆ ಆಮೇಲೆ ಅಷ್ಟು ಗ್ಯಾಪ್ ಇಲ್ಲ, ಗೊತ್ತಾಯ್ತಾ? ಜ್ಞಾನ ಬರಲಿಕ್ಕೆ ಮಾತ್ರ ಎಷ್ಟೇ ದಿನವಾಗಬಹುದು. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ನಿಲ್ಲಿಸ್ಬೇಕಲ್ಲ, ಆಮೇಲೆ ಮಾಂ ಪ್ರಪದ್ಯತೆ, ಆಮೇಲೆ ಬೇಗ ಬಂದ್ಬಿಡ್ತಾರೆ, ಅದು ಹೆಚ್ಚು ಗ್ಯಾಪ್ ಇಲ್ಲ. ಅದಕ್ಕೆ ಹೇಳ್ತಾರೆ ಅವಿದೂರತ್ವ, ಭಾರಿ ದೂರ ಇಲ್ಲ. ಅಪರೋಕ್ಷ ಜ್ಞಾನಿಗೆ ಮೋಕ್ಷ ಅನ್ನೋದು ಎಷ್ಟೇ ಆದರೂ ಎಷ್ಟಪ್ಪ 100 ಜನ್ಮ 1000 ಜನ್ಮ ಅಂತ ಇಟ್ಕೊಳ್ಳಿ ಹೋಗ್ಲಿ, ಅನಾದಿ ಅನಂತ ಜನ್ಮಕ್ಕೆ ಕಂಪೇರ್ ಮಾಡಿದ್ರೆ ಏನದು ನೆಗ್ಲೇಜು. ಇಷ್ಟೊತ್ತು ಕಾದಿರು ಸ್ವಲ್ಪ ಕಾಯ್ಬಾರದು ಅಂತಾರಲ್ಲ, ಹಾಗೆ ಇಷ್ಟೊತ್ತು ಕಾದಿರು 10 ನಿಮಿಷ ಕಾಯ್ಲಕ್ಕಾಗೋದಿಲ್ವಾ? ಆ ರೀತಿ ಇರೋದೇ ಹೊರತು ಬೇರೆ ಅಲ್ಲ. ಯುಕ್ತಮಿತಿ ಸಿದ್ಧಂ, ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದ ಆಚಾರ್ಯ ವಿರಚಿತಶ್ಚ ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯಶ್ಚ ಟೀಕಾಯಾಂ ಶ್ರೀಮದ್ ಜಯತೀರ್ಥ ಮುನಿ ವಿರಚಿತಾಯಾಂ ತತ್ವಪ್ರಕಾಶಿಕಾಯಾಂ ತೃತೀಯಾಧ್ಯಾಯಶ್ಚ ಚತುರ್ಥ ಪಾದ. ಅಲ್ಲಿ ಯಾವುದೇ ವಿರೋಧ ಇಲ್ಲ ಅನ್ನೋದನ್ನು ಮುಗಿಸಿದ್ರು. ಏನ ಯಾವ್ದ ಓದಿಕೆ ಅಂತ? ಹೌದು ಹೌದು. ಅದು ಎರಡು ಇತ್ತ ಆತನಿಗೆ, ಸುಖ ಪ್ರಾರಬ್ಧಕ್ಕೆ ಅದಕ್ಕೆ ಎರಡು ಕೇಸ್, ಈಗ ಬರೀ ಸುಖ ಪ್ರಾರಬ್ಧ ಇರೋ ಕೇಸ್ ಇರ್ಬೋದು, ದುಃಖ ಪ್ರಾರಬ್ಧ ಕೇಸ್ ಇರ್ಬೋದು, ಸುಖದಕ್ಕೆ ಎರಡು ಕೇಸ್ ಇರ್ಬೋದು. ಆತನಿಗೆ ಅಂತ ಭೌತಿಕತೆಯಾಗ ಹುಟ್ಟಿ ಪ್ರಾರಬ್ಧ ಇತ್ತು, ಹುಟ್ಟಿದ ಕಳ್ಕೊಂಡ ಮುಂದೆ ಇದು ಹೊಟ್ಬಿಟ್ಟ ಸತ್ಯ. ಹೌದು, ಪ್ರಾರಬ್ಧ ಅಂಬದು ಏನಾಗುತ್ತೆ, ಅನುಭವಿಸಿದ ತಕ್ಷಣ ಹೋಗ್ಬಿಡುತ್ತೆ. ಈ ಕರ್ಮ ಅನುಭವಿಸಿದ್ರೆ ಹೋಗೋದಿಲ್ಲ, ಹೊಸ ಕರ್ಮ ಕ್ರಿಯೇಟ್ ಆಗುತ್ತೆ. ನಾವು ಮಾಡಬೇಕಾದ್ರೆ ಹೊಸ ಕರ್ಮ ಕ್ರಿಯೇಟ್ ಆಗುತ್ತೆ, ಆದ್ರೆ ಪ್ರಾರಬ್ಧ ಕರ್ಮ ಹೊಸ ಕರ್ಮ ಬರೋದಿಲ್ಲ. ಯಾಕೆ ಲೇಪ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಲೇಪ ಇಲ್ಲ ಹೊಸ ಕರ್ಮ ಬರೋದಿಲ್ಲ, ಅರ್ಥ ಆಯ್ತಾ? ಅದು ಇಂಪಾರ್ಟೆಂಟ್. ಸೊ ಒಂದು ಸಾರಸ್ಯ ತಗೊಂಡ್ರೆ ಅಪರೋಕ್ಷ ಜ್ಞಾನಿ ಆದವನು ಪ್ರಾರಬ್ಧ ವಶ ಸುಟ್ಟು ಬರ್ತಾನೆ, ಕರ್ಮಾಚರಣೆ ಮಾಡ್ತಾನೆ. ಅಪರೋಕ್ಷ ಆಗದೆ ಇದ್ದವನು ಕರ್ಮಾಚರಣೆ ಮಾಡ್ತಾನೆ. ವ್ಯತ್ಯಾಸ ಏನು ಅಂದ್ರೆ, ಅಪರೋಕ್ಷ ಜ್ಞಾನಿ ಆಗದೆ ಇದ್ದವನು ಕರ್ಮಾಚರಣೆ ಮಾಡ್ತಾ ಮಾಡ್ತಾ ಹೊಸ ಕರ್ಮ ಗಂಟು ಬಿಡುತ್ತಾನೆ ಮತ್ತೆ. ಆದ್ರೆ ಅವನಿಗೆ ಹೊಸ ಕರ್ಮ ಇಲ್ಲ, ಗೊತ್ತಾಯ್ತಾ? ಹೊಸ ಕರ್ಮ ಇಲ್ಲ, ಏನಾದ್ರು ಇರೋ ಕರ್ಮ ಅನುಭವಿಸ್ಬೇಕು ಅಷ್ಟೇ ಹೊರತು ಮತ್ತೆ ಮುಗಿದೋಯ್ತು. ಹೊಸ್ತು ಅಟ್ಯಾಚ್ ಆಗ ಚಾನ್ಸಸ್ ಇಲ್ಲ. ಕೊನೆಯ ಸತಿ ಕ್ಲೋಸ್ ಮಾಡಿಬಿಟ್ರೆ ಹಾಗೆ ಹರಿಯಲ್ಸ್ ಎಲ್ಲ ಕ್ಲೋಸ್ ಮಾಡಿ ಕೃಷ್ಣ ಮುಗಿದಾಗ ಮುಗಿದೋಯ್ತಾಗ ಇದ್ರೆ ಇನ್ನೊಂದು ಹರಿಯ ಸೇರ್ಕೋಬಹುದು. ಮತ್ತೆ ಅದೇ ಅಕೌಂಟ್ ಹಾಗೆ ಇದ್ರೆ ಏನ್ ಮಾಡಬಹುದು? ಮತ್ತೆ ಯಾವ್ಯಾವ್ದೋ ಸೇರ್ತಾ ಹೋಗ್ಬೋದು. ಅಕೌಂಟೇ ಕ್ಲೋಸ್ ಮಾಡಿದ ಮೇಲೆ ಇರೋದು ಮಾಡ್ಬೇಕು. ಕೊನೆ ಹೇಳ್ತಾರೆ ಚೆಕ್ ಬುಕ್ ಎಲ್ಲ ವಾಪಸ್ ಕೊಟ್ಬಿಟ್ಟು ಮುಗಿಸ್ಬಿಡ್ರಿ ಅಂತ ಹೇಳ್ತಾರಲ್ಲ ಅಷ್ಟೇ. ಇನ್ ಯಾವ ಮತ್ತೆ ಏನು ಕೊಡಬೇಕು ಪ್ರಶ್ನೆ ಬರೋದಿಲ್ಲ. ಆ ಕೊಟ್ಟದ್ದು ರಾಂಗ್ ಅಂತ ಅರ್ಥ, ಯಾವ ಕಮಿಟ್ಮೆಂಟು ಇಲ್ಲ. ಇದು ಅರ್ಥ ಮಾಡಿಕೊಂಡು ನಮ್ಮ ಕರ್ಮಕ್ಕೂ ಅವ್ರ ಕರ್ಮಕ್ಕೂ ಏನಿದೆ ಪೂರ್ತಿ ವ್ಯತ್ಯಾಸ. ಬಂಧಕವಲ್ಲದ ಕರ್ಮ ಅವರದು, ಬಂಧಕ ಇರೋ ಕರ್ಮ ನಮ್ಮದು. ಅದು ಅನುಭವಿಸೋದಷ್ಟೇ ಅವ್ರಿಗೆ ಕೆಲಸ, ಅನುಭವಿಸೋದು ಅಷ್ಟೇ ಕೆಲಸ. ಹೊಸದಾದ ಕರ್ಮದ ಲೇಪ ಇಲ್ಲ. ಅದೇ ಇಲ್ಲ ಅಂತ ಹೇಳ್ತಾರೆ. ಕರ್ಮ ಮಾಡಿದ್ರು ಕೂಡ ಇಲ್ಲ, ಅಪರೋಕ್ಷ ಜ್ಞಾನಿಗೆ ಲೇಪ ಇಲ್ಲ. ಅದಕ್ಕೆ ಹೇಳಿದ್ದಾರೆ ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ, ಆಗಾಮಿಗೆ ಲೇಪ ಇಲ್ಲ, ಸಂಚಿತ ಸುಟ್ಟೋಗಿದೆ. ಪ್ರಾರಬ್ಧ ಅನುಭವಿಸ್ತಾನೆ, ಮತ್ತೆ ಬರೋ ಚಾನ್ಸೇ ಇಲ್ಲ. ನಡೀತಾ? ಬಹಳ ತಗೊಂಡು ಮುಗಿಸ್ಬಿಡ್ರಿ ಅಂತ ಇರೋದನ್ನ ಮುಗಿಸ್ಬಿಡಿ, ಹೊಸ ತಗೋಬೇಕಾಗಿಲ್ಲ ಅಂತಾರಲ್ಲ ಹಾಗೆ. ಏನ ಹೌದು ಅದಿರ್ತಾರಂತೇನಿಲ್ಲ, ಇರ್ಬೇಕಂತೇನಿಲ್ಲ ಅಲ್ಲಿ ಅವರು. ಅಲ್ಲ ಏನು ಹಾಗೆ ಅಂತ ಯಾರು ಹೇಳಿದ್ರು? ಏನು ಹೇಳಿಲ್ಲ. ಬೇರೆ ಜನ್ಮ ಅಂತ ಯಾರು ಹೇಳ್ತಾರೆ? ಹೌದು ಅಷ್ಟೇ, ಅದು ನಿಜ ಅಷ್ಟೇ ಹೊರತು ಅದು ಅದಕ್ಕೆ ಕುಡಿಸೋ ಪ್ರಶ್ನೆ ಇಲ್ಲ. ಅವ್ರು ಏನ್ ಮಾಡಿದ್ರು? ದೇಹ ಜೀವ ಇದ್ದಾಗಲೇ ಹೋಗೋದು ಬೇರೆ, ದೇಹ ಬಿಟ್ಟು ಹೋಗೋದು ಬೇರೆ ಅಷ್ಟೇನೆ. ದೇಹ ಬಿಡಬೇಕಾದ್ರೆ ಆಪ್ಷನ್ ಅಷ್ಟೇ ಅಂತ ತೋರಿಸಿದ್ರು. ಫುಲ್ ಕಂಟ್ರೋಲ್ ಇದೆ ಅಂತ ತೋರಿಸೋಕ್ಕೋಸ್ಕರ ಮಾಡಿದ್ದೆ ಹೊರತು ಅವರು ಅದೇ ದೇಹದಲ್ಲಿ ಇರಬೇಕಂತ ನಿಯಮ ಇಲ್ಲ. ಇದ್ದಾರೆ, ಸನ್ನಿಧಾನ ಇದ್ರೆ ಸಾಕು. ಅವರಿದ್ದಾರೆ ಏನರ್ಥ? ಈ ದೇಹದಲ್ಲಿ ಅವರಕ್ಕಿಂತ ಆ ದೇಹದಲ್ಲಿ ಶ್ರೇಷ್ಠ ಅಲ್ವೇ ನೀನು ಕೂಡ? ಗೊತ್ತಾಯ್ತಾ? ದೇವತೆಗಳಾದವ್ರು ಯಾವ ದೇಹ ಶ್ರೇಷ್ಠ? ಇದಕ್ಕೆ ಅದು ಶ್ರೇಷ್ಠ ಅವರಿಗೆ. ಆ ರೀತಿ ಇದ್ದಾರೆ, ಇದೇದಲ್ಲಿ ಇದ್ದಾರೆ ಯಾಕೆ ತಿಳ್ಕೋಬೇಕು? ಹೌದಲ್ಲ, ಇನ್ನು ಬೆಟರ್ ದೇಹ ಇದ್ದಾಗ ಇದ್ಯಾಕೆ ಬಿಡ್ಬೇಕು? ಹೌದಲ್ಲ, ಏನೇ ಯಾವ ದೋಷ ಬರುತ್ತೆ ಅದಕ್ಕೆ? ಇನ್ಫ್ಯಾಕ್ಟ್ ಅದೇ ದೇಹದಲ್ಲಿ ಇರೋದು ಮೈನಸ್ ಪಾಯಿಂಟ್. ಅದು ಹೊತ್ತಾನೆ ಶಂತರಾಜ್ ಏನ್ ಮಾಡ್ತಾನೆ ವಯಸ್ಸಾದ ಮೇಲೆ? ಇಚ್ಛಾಭರಣೆ ಅಂತ. ಜೀರ್ಣೇನ ದೇಹೇನ ಚ ಕಿಮ್ಮ ಮೇತಿ. ಜೀರ್ಣ ದೇಹ ತಗೊಂಡು ಏನ್ ಮಾಡ್ಬಿಟ್ಬಿಡ್ತಾನೆ ಅಂದಮೇಲೆ ಅದು ಅದು ಇರೋದು ಇಂಪಾರ್ಟೆಂಟ್. ಇನ್ನು ಬೆಟರ್ ದೇಹ ಇದ್ದಾಗ ಅದು ಬಿಡೋದ ಕಾರಣ ಇಲ್ಲ. ಅದು ದೇವತೆಗಳಾದ್ರಿಂದ ಉತ್ತಮ ದೇಹದಲ್ಲಿ ಇರ್ತಾರೆ, ಅನೇಕ ಕಡೆ ಇರ್ತಾರೆ, ಎರಡೆರಡು ಶಕ್ತಿ ಅವರಿಗಿದೆ. ಅದು ಯೋಚನೆ ಇಲ್ಲ. ಅದು ಹೇಳಿದ್ನಲ್ಲ, ಪ್ರಾರಬ್ಧ ಕರ್ಮದಿಂದನೇ ತಪ್ಪಾಗಬಹುದು. ಅಪಟ್ಟ ತಪ್ಪಿ ಮತ್ತೆ ಪನಿಷ್ಮೆಂಟ್ ಇಲ್ಲ. ಅರ್ಥ ಅಪರೋಕ್ಷ ಜ್ಞಾನಿ ತಪ್ಪು ಮಾಡ್ತಾನ ಒಂದು ತಪ್ಪನ್ನ. ಪ್ರಾರಬ್ಧ ಎಂತ ತಪ್ಪು ಅಂದ್ರೆ ತಪ್ಪು ಮಾಡೋ ಪ್ರಾರಬ್ಧರೇ ಅವನಿಗೆ ಮಾಡ್ದ, ಆದರೆ ಆ ತಪ್ಪಿನಿಂದ ಅಫೆಕ್ಟ್ ಆಗಲ್ಲ ಮತ್ತೆ ಅವನಿಗೆ. ಅರ್ಥ ಆಯ್ತಾ? ವೇವ್ ಆಗ್ಬೋದು, ಕ್ಲೋಸ್. ಏನಿದ್ರು ಮತ್ತೆ ಇಲ್ಲ, ಲೇಪ ಇಲ್ಲ ಎಂಬ ಪದ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾವು ಯಾವ್ದಕ್ಕೆ ಕಂಪೇರ್ ಮಾಡ್ಕೊಂಡ್ಬಿಡ್ತೀವಿ? ಸಾಮಾನ್ಯ ಜ್ಞಾನಿಗಳನ್ನ ನಾವೇ ಮಾಡಕ್ ಹೋಗ್ತೀವಿ. ಅವ್ರಿಗೆ ಲೇಪ ಇಲ್ಲ, ಅದನ್ನ ನಾವು ಮಾಡಿದ್ರೆ ಪರಿಚಯ ಆಗೋದಿಲ್ಲ. ಲೇಪ ಇಲ್ದವ್ರು ಮಾಡೋ ರೀತಿ ಲೇಪ ಇರೋರು ಮಾಡಿಬಿಟ್ರೆ ಎಷ್ಟು ತಪ್ಪಾಗುತ್ತೆ? ಉದಾಹರಣೆಗೆ ರಿಟೈರ್ ಆಗಿ ಬಂದಪ್ಪ, ಈಗ ಮತ್ತೆ ಆಫೀಸು ಸೈನ್ ಮಾಡೋ ನೆಸಿಟಿ ಇಲ್ಲ. ರಿಟೈರ್ ಆದ್ಮೇಲೆ ಬಂದಾನ ಬಿಟ್ಟೋಯ್ತು ಅವನಿಗೀಗ. ಉಳಿದವ್ರು ನೋಡಿದ್ರೆ ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿದ್ರು, ಸಂಬಳ ಕಳ್ಕೊಂಡು ಅವನು. ಗೊತ್ತಾಯ್ತಾ? ಇವನಿಗೆ ಲೇಪ ಇಲ್ಲ, ಅವನಿಗೆ ಲೇಪ ಇದೆ. ಅವ್ರು ಎಲ್ಲ ಆನ್ಸರಬಲ್, ಅವ್ನು ಇವನು ಆನ್ಸರಬಲ್ ಅಲ್ಲೇ ಇಲ್ಲ. ಹೋದ್ರೆ ಕೇಳ್ತು ಬಂದಿದ್ದೆ, ಇದು ಯಾಕೆ ಬಂದು ಗೋಳಾಡ ಸರಿ ಅಂತ ಕೇಳ್ತಾನೆ ಅಷ್ಟೇ ಹೊರತು ಹೋದ್ರೆ ದೋಷ ಅಲ್ಲ. ಅಲ್ಲಿರೋವರಿಗೆ ಅವ್ನು ಬಹುದೇವದ್ರು ಕೂಡ ಇದ್ದಾನೆ, ಅವನಿಗೆ ಲೀವ್ ಹಾಕಿದ್ದಾನೆ, ಬಂಧನ ಹೋಗಿಲ್ಲ ಅವನಿಗೆ. ಲೀವ್ ಹಾಕಿದ್ರೆ ಆಫೀಸ್ ಬಂಧನ ಹೋಗಿಲ್ಲ, ರಿಟೈರ್ ಆದ ಬಂಧನ ಹೋಯ್ತು. ಗೊತ್ತಾಯ್ತು? ರಿಟೈರ್ಡ್ ಇವನಿಗ. ಓಂ, ಅದು ಪ್ರಾರಬ್ಧ ಅಂದ್ರೆ ಫ್ರೆಂಡ್ ರಿಟೈರ್ ಆಗ್ಬೇಕಾದ್ರೆ ಏನು ಸ್ಕೇಲ್ ಇರುತ್ತಲ್ಲ ಅದು ಬೇಸಿಸ್ ಎಲ್ಲದಕ್ಕೂ ಮುಂದೆ. ಅದೇ ಅದು ಪ್ರಾರಬ್ಧ, ಮೈನಸ್ ಆಗಿದ್ರೆ ಮೈನಸ್, ಪ್ಲಸ್ ಆಗಿದ್ರೆ ಪ್ಲಸ್. ಓಂ, ಇದು ಕೊನೆ, ಇದು ನಾಲ್ಕನೇ ಅಧ್ಯಾಯ ಪ್ರಾರಂಭ, ಫಲಾಧ್ಯಾಯ ಅಂತ ಹೆಸರು ಅದಕ್ಕೆ. ಅತಿ ಚಿಕ್ಕ ಅಧ್ಯಾಯ ಇದೆ, ಅತಿ ದೊಡ್ಡ ಅಧ್ಯಾಯ ಸಾಧನಾಧ್ಯಾಯ, ಅತಿ ಚಿಕ್ಕ ಅಧ್ಯಾಯ ಫಲಾಧ್ಯಾಯ. ಸಾಧನ ಮಾಡೋದು ಬಹಳ ಹೊತ್ತು, ಫಲ ತಗೊಳ್ಳೋದು ಕಡಿಮೆ. ಅಡಿಗೆ ಐದಾರು ತಾಸು ಮಾಡ್ತಾರೆ, ಊಟ ಐದಾರು ತಾಸು ಮಾಡ್ತಾನೆ, ಅರ್ಧ ಗಂಟೆ ಮುಗಿಸ್ಬಿಟ್ಟಿರ್ತಾನೆ. ಫಲ ಬಹಳ ಚಿಕ್ಕದು, ಅದು ಬಟ್ ಫಲ ಇಂಪಾರ್ಟೆಂಟ್. ಇವತ್ತೆ ಊಟನೇ ಮಾಡದೆ ಹೋದ್ರೆ ಮಾಡಿದ್ದೆಲ್ಲ ವೇಸ್ಟ್ ಆದ್ರಿಂದ ಫಲ ಇಂಪಾರ್ಟೆಂಟ್, ಆದರೆ ನಿರೂಪಣೆ ಚಿಕ್ಕದು. ಓಂ ಆವೃತ್ತಿ ಅಸಗೃಹೋಪದೇಶಾತ್ ಓಂ ಓಂ ಫಲ ಫಲಂ ನಿಗದ್ಯತೆ ಅಸ್ಮಿನ್ ಅಧ್ಯಾಯೇ. ಈ ಅಧ್ಯಾಯದಲ್ಲಿ ಫಲವನ್ನು ಹೇಳ್ತಾ ಇದ್ದಾರೆ. ಕರ್ಮನಾಶಾಖ್ಯಂ ಫಲಂ ಅಸ್ಮಿನ್ ಪಾದೇ, ನಾಲ್ಕು ಪಾದ ಇದರಲ್ಲಿ. ಏನದು? ಕರ್ಮಕ್ಷಯ ಪಾದ. ಕರ್ಮನಾಶ ಅಂದ್ರೆ ಕರ್ಮಕ್ಷಯ ಪಾದ, ಕರ್ಮನಾಶ, ಆಮೇಲೆ ಉತ್ಕ್ರಾಂತಿ, ಮಾರ್ಗ, ಭೋಗ, ನಾಲ್ಕು ಪಾದ ಇವು. ಪ್ರತಿಯೊಂದು ಅಧ್ಯಾಯದಲ್ಲೂ ನಾಲ್ಕು ಪಾದಗಳು. ಮೊದಲನೇ ಪಾದಕ್ಕೆ ಕರ್ಮಕ್ಷಯ ಪಾದ ಅಂತ ಹೇಳಿದ್ರು. ಕರ್ಮನಾಶಾಖ್ಯಂ ಫಲಂ ಅಸ್ಮಿನ್ ಪಾದೇ, ಪಟ್ಟು ಹೇಳ್ತಿರುವ ಅಧ್ಯಾಯದ ವಿಷಯ ಫಲ. ಈ ಪಾದದ ವಿಷಯ ಕರ್ಮನಾಶ. ನಿಯತ್ ನಿತ್ಯಶಃ ಕಾರ್ಯಂ ಸರ್ವಸಾಭಾವ್ಯಂ ಸಾಧನ ಪ್ರಥಮತಃ ಉಚ್ಯತೆ ಪ್ರಾಯಿಕತ್ವಾಚ ಅಧ್ಯಾಯಾನಾಂ ಪಾದಾನಾಂಚನ ವಿರೋಧ. ಆದ್ರೆ ಮೊದಲನೇ ಸೂತ್ರದಲ್ಲಿ ಏನಿದೆ ಗೊತ್ತಾ? ಫಲ ಹೇಳ್ತಾ ಇಲ್ಲ ಅಲ್ಲಿ. ಓಂ ಆವೃತ್ತಿ ಅಸಕೃತ ಉಪದೇಶ ಆತು. ಓಂ ಏನ್ ಮಾಡಬೇಕು? ಸಾಧನೆ ಮಾಡ್ತಾನೆ ಇರಬೇಕು ಅಂತ ಸಾಧನದ ಬಗ್ಗೆ ಹೇಳ್ತಾ ಇದ್ದಾರೆ. ಸಾಧನ ಬಗ್ಗೆ ಮತ್ತೆ ಹೇಳ್ತಿದ್ದಾರೆ. ಅಲ್ಲ, ಫಲಾಧ್ಯಾಯರು ಮತ್ತೆ ಸಾಧನ ಬಗ್ಗೆ ಹೇಳ್ತಾರಲ್ಲ ಅಂತ ಕೇಳಿದ್ರೆ, ಏನ್ ಸಾಧನ ಅಂತ ಕೇಳಿದ್ರೆ, ಈ ಫಲಾಧ್ಯಾಯದ ಸಾಧನ ವಿಷಯ ಹೇಳ್ಬಹುದು. ಅದಕ್ಕೆ ಕಾರಣ ಕೊಡ್ತಾರೆ. ಯಾವುದೇ ಅಧ್ಯಾಯ ಕೂಡ ಪ್ರಾಯಿಕ, ಪ್ರಾಯಿಕ ಅಂದ್ರೇನು? ಮೋಸ್ಟ್ಲಿ ಅದನ್ನು ಕವರ್ ಮಾಡುತ್ತೆ ಅಂತ ಅರ್ಥನೇ ಹೊರತು ಅದೊಂದೇ ಹೇಳುತ್ತೆ ಅಂತ ಅರ್ಥ ಅಲ್ಲ. ಪ್ರಾಯಿಕ ಅಂದ್ರೇನು? ಮೋಸ್ಟ್ಲಿ ಅಂತ ಅರ್ಥ. ಬೇರೆ ವಿಷಯ ಹೇಳಬಾರ್ದು ಅಂತ ಅರ್ಥ ಅಲ್ಲ. ರಾಯರ ಬಗ್ಗೆ ಉಪನ್ಯಾಸ ಮಾಡ್ಬೇಕಾದ್ರೆ ಮಧ್ವಾಚಾರ್ಯ ಬಗ್ಗೆ ಹೇಳಬಾರ್ದಾ? ಚೇತಿ ಹೇಳ್ಬೋದಾ? ಹೇಳ್ಬೋದು. ಪ್ರಾಯಿಕ ಮತ್ತೆ ಇನ್ನೊಬ್ರ ಬಗ್ಗೆ ಒಂದು ಹೆಸರು ಎತ್ತಬಾರ್ದು ಅಂತ ಹೇಳಾಗಿಲ್ಲ. ಅದೇ ರೀತಿನೇ ಅಧ್ಯಾಯಗಳಲ್ಲಿ ಯಾವ ಅಧ್ಯಾಯದಲ್ಲಿ ಬೇರೆ ವಿಷಯ ಏನ್ ಬೇಕಾದ್ರೂ ಬರಬಹುದು, ಆದ್ರೆ ಎಷ್ಟು ಬರಬೇಕದು? ಸ್ವಲ್ಪ ಬರುತ್ತೆ. ಮುಖ್ಯಾಧ್ಯಾಯ ಏನಾಗುತ್ತೆ? ಜಾಸ್ತಿ ಬರುತ್ತೆ. ಆದ್ರಿಂದ ಪ್ರಾಯಿಕತ್ವ ಅಧ್ಯಾಯ ನಮ್ಮ ಪಾದಾನ ಪಾದಗಳು ಹಾಗೇನೆ. ಆ ಪಾದದಲ್ಲಿ ಬೇರೆ ವಿಷಯ ಬರಬಾರ್ದು ಅಂತಲ್ಲ, ಆ ವಿಷಯ ಮುಖ್ಯ ಬರಬೇಕು, ಉಳಿದ ವಿಷಯ ಸ್ವಲ್ಪ ಸೇರ್ಬೋದು, ಏನು ತಪ್ಪಿಲ್ಲ. ಅದಕ್ಕೆ ಅಧ್ಯಾಯಗಳು ಹಾಗೆ ಪಾದಗಳು ಆದ್ರೆ ಹಾಗೆ, ಆದ್ರಿಂದ ನ ವಿರೋಧ. ಫಲಾಧ್ಯಾಯದಲ್ಲಿ ಸಾಧನ ವಿಷಯ ಅದಕ್ಕೆ ಬಂದು ಅಂತ ಕೇಳಹಾಗಿಲ್ಲ. ಅವ್ರು ಏನು ಸಾಧನ ಹೇಳ್ತಾರೆ ಅಂತ ಕೇಳಿದರೆ, ನಿತ್ಯಶಃ ಕಾರ್ಯಂ ಸರ್ವಥಾಭಾವ್ಯಂ ಸಾಧನಂ ಪ್ರಥಮತಃ ಉಚ್ಯತೆ. ನಿತ್ಯ ಮಾಡಬೇಕಾದ ಸಾಧನ ಮತ್ತು ಮಾಡಲೇಬೇಕಾದ ಸಾಧನ ಎರಡಿದು. ನಿತ್ಯ ಮಾಡಬೇಕಾದ ಸಾಧನ, ಮಾಡಲೇಬೇಕಾದ ಸಾಧನ ಯಾವುದು ಅಂದರೆ, ಓಂ ಆವೃತ್ತಿ ಅಸಕೃತೋಪದೇಶಾತ್ ಓಂ. ಆವೃತ್ತಿ ಅಸಕೃದುಪದೇಶ ತೋಮ್. ಆವೃತ್ತಿ ಮಾತ್ರ ಮಾಡಲೇಬೇಕು, ಇದು ಬಹಳ ಇಂಪಾರ್ಟೆಂಟ್. ಯಾವ್ದು ಆವೃತ್ತಿ ಅಂತ ಹೇಳ್ತಾರೆ, ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಇತ್ಯಾದಿ ನಾಂ ನಾಗ್ನಿಷ್ಠೋಮಾದಿವತ್ ಏಕವಾರೇಣ ಇವ ಫಲಪ್ರಾಪ್ತಿ. ಇಲ್ಲಿ ಪ್ರಶ್ನೆ ಇದಕ್ಕೆ, ಇದೆಲ್ಲ ಟೀಕಾರ ವಿಶೇಷ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ದೊಡ್ಡ ಸಾಧನೆ ಯಾವುದಪ್ಪ, ಎಲ್ಲಾ ದೊಡ್ಡ ಸಾಧನೆ ಯಾವುದು ಅಂದ್ರೆ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ, ಅತಿ ದೊಡ್ಡ ಸಾಧನೆ ಅದು. ಸಾವಿರ ಅಶ್ವೇ ತ್ಯಾಗ ಮಾಡಿದ್ರೆ ಇದು ಮುಂದೆ ಅಲ್ಲ, ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಆಮೇಲೆ ದ್ರಷ್ಟವ್ಯ, ಇದ್ರು ಮಾಡಲೇಬೇಕು. ಆದ್ರೆ ಇದನ್ನ ಎಷ್ಟರ್ತಿ ಮಾಡಬೇಕು ಅಂತ ಪ್ರಶ್ನೆ, ಶ್ರವಣಾದಿಗಳನ್ನ ಎಷ್ಟರ್ತಿ ಮಾಡಬೇಕು ಅಂತ ಪ್ರಶ್ನೆ. ಕೆಲವೆಲ್ಲ ಒಂದ್ಸರ್ತಿ ಮಾಡಿಬಿಟ್ರೆ ಸಾಕು, ಅಗ್ನಿಷ್ಠೋಮಾದಿಕ ಏಕವಾರೇಣೈವ ಫಲಪ್ರಾಪ್ತಿ. ಅಗ್ನಿಷ್ಠೋಮ ಜ್ಯೋತಿಷ್ಠೋಮ ಮಾಡದ, ಒಂದ್ಸರ್ತಿ ಮಾಡಿದ್ರೆ ಸ್ವರ್ಗ ಗ್ಯಾರಂಟಿ, ಮತ್ತೆ ಮತ್ತೆ ಮಾಡಬೇಕಾಗಿಲ್ಲ. ಎಷ್ಟರ್ತಿ ಎಂ ಎಸ್ ಸಿ ಮಾಡಿ, ಎಷ್ಟರ್ತಿ ಎಂ ಎ ಮಾಡಬೇಕು ಅಂದ್ರೆ, ಒಂದ್ಸರ್ತಿ ಮಾಡಿದ್ರೆ ಮುಗಿದೋಯ್ತು ಅಷ್ಟೇ. ಕಿಂತು ಆವೃತ್ತಿ ಹೀ ಕರ್ತವ್ಯ, ಅಗ್ನಿಷ್ಠೋಮಾದಿಗಳು ಒಂದ್ಸರ್ತಿ ಮಾಡಿದ್ರೆ ಮುಗಿದೋಯ್ತು, ಆ ರೀತಿ ಒಂದ್ಸರ್ತಿ ಶ್ರವಣಾದಿಗಳು ಮಾಡಿದ್ರೆ ಸಾಕೋ ಅಥವಾ ಮತ್ತೆ ಮತ್ತೆ ಮಾಡಬೇಕು ಅಂತ ಪ್ರಶ್ನೆ. ಮತ್ತೆ ಮತ್ತೆ ಮಾಡಬೇಕು. ಸಚ ಸಯಹ ಯೇಷು ಅಣಿಮಾ ಐತದಾತ್ಮ್ಯ ವಿಧಂ ಸರ್ವಮಿತಿ ಇತ್ಯಾದಿ ಅಸಕೃದೋಪದೇಶ. ಅದಕ್ಕೆ ಹೇಳ್ತಾರೆ, ಈ ಶ್ರವಣಾದಿಗಳು ಮಾತ್ರ ಅಗ್ನಿಷ್ಠೋಮಾದಿ ಯಾಗಗಳಂತೆ ಒಂದ್ಸರ್ತಿ ಮಾಡಬೇಕಾದ ಕಾರ್ಯಗಳಲ್ಲ ಇವು. ಎಷ್ಟು ಮಾಡಬೇಕು ಇದನ್ನ? ಪುನಃ ಪುನಃ ಮಾಡಬೇಕು. ಅದಕ್ಕೇನೆ ಒಂಬತ್ತು ಸರ್ತಿ ಹೇಳಿದ್ರು, ಸಾತ್ಮ ತತ್ವಮಸಿ ಶ್ವೇತಕೇತು ಅಂತ ಎಷ್ಟು ಬರುತ್ತದೆ, ಒಂಬತ್ತು ಸರ್ತಿ ಹೇಳುತ್ತಾರೆ. ಆದ್ದರಿಂದ ಶಾಸ್ತ್ರಾಧ್ಯಯನಾದಿಗಳನ್ನು ಮತ್ತೆ ಮತ್ತೆ ಮಾಡಬೇಕೇ ಹೊರತು ಒಂದ್ಸರ್ತಿ ಮಾಡೋ ಬಿಡೋದಲ್ಲ. ಇದು ವಿಷಯ. ಏತದ ಅಧ್ಯಾಯ ಪ್ರತಿಪಾದ್ಯಂ ದರ್ಶಯತಿ ಫಲಮಿತಿ. ಈ ಅಧ್ಯಾಯದಲ್ಲಿ ಬಂದಿರೋದನ್ನು ಹೇಳ್ತಾ ಇದ್ದಾರೆ ಫಲ ಅಂತ ಹೇಳಿ. ವಿರಕ್ತ್ಯಾದಿ ಸಾಧನೈಹಿ ಬ್ರಹ್ಮ ದರ್ಶನ ಮಾಪಾದ್ಯಂ ಇತ್ಯುಕ್ತಂ ಪೂರ್ವಾಧ್ಯಾಯ. ಪೂರ್ವಾಧ್ಯಾಯ ಅಂದ್ರೇನು? ಹಿಂದಿನ ಅಧ್ಯಾಯ. ಹಿಂದಿನ ಅಧ್ಯಾಯ ಅಂದ್ರೆ ಯಾವುದು? ಸಾಧನಾಧ್ಯಾಯ. ಏನ್ ಮಾಡ್ಬೇಕು ಅಂತ ಹೇಳಿದ್ದಾರೆ? ವಿರಕ್ತ್ಯಾದಿ ಸಾಧನೈಹಿ, ವೈರಾಗ್ಯ ಭಕ್ತಿ ಮತ್ತು ಉಪಾಸನೆ ಜ್ಞಾನ, ನಾಲ್ಕು ಹೇಳಿದರು. ನಾಲ್ಕರಿಂದ ಬ್ರಹ್ಮ ದರ್ಶನ ಮಾಪಾದ್ಯಂ ಅಪರೋಕ್ಷ ಜ್ಞಾನ ಪಡಿಬೇಕು ಅಂತ ಹೇಳಿದ್ರು ಪೂರ್ವಾಧ್ಯಾಯದಲ್ಲಿ. ತತ್ರ ದರ್ಶನಸ್ಯ ಕಿಂ ಫಲಂ, ಏನ ತದ ಅಪಾದ್ಯಂ ಸ್ಯಾತ್. ಇಷ್ಟೆಲ್ಲ ದರ್ಪ ಅಪರೋಕ್ಷ ಜ್ಞಾನ ಬಂತು, ಏನಪ್ಪ ಫಲ ಅಂತ ಕೇಳಿದರೆ ಅದನ್ನು ಹೇಳಿದ್ರು ಕೊಟ್ಟಿದ್ದಾರೆ ಅಧ್ಯಾಯದೊಳಗೆ. ಇತ್ಯಾಶಂಕಾ ನಿವೃತ್ತ್ಯರ್ಥಂ ಯತ್ ತಸ್ಯ ಭಗವತ್ ಪ್ರಸಾದ ದ್ವಾರ ಫಲಂ ಭವತಿ ತದಸ್ಮಿನ್ ಅಧ್ಯಾಯೇ ಸೂತ್ರಕೃತ ನಿಗದ್ಯತೆ ಇತಿ ಭಾವ. ಅಪರೋಕ್ಷ ಜ್ಞಾನದಿಂದ ಬರತಕ್ಕಂತಹ ಫಲ ಏನು ಎಂಬುದನ್ನ ಸೂತ್ರಕಾರರು ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಇದು ಮುಖ್ಯ ವಿಷಯ, ಅಧ್ಯಾಯದ ವಿಷಯ. ನಾನು ಪುರುಷಾರ್ಥಾಧಿಕರಣೆ ಜ್ಞಾನ ಸರ್ವೇ ಪುರುಷಾರ್ಥ ಭವತಿ ಇತ್ಯುಕ್ತತ್ವಾತ್ ಕಿಮತ್ರ ವಕ್ತವ್ಯಮಸ್ತಿ ಇತಿ. ಅಲ್ಲೂ ಫಲಾಧ್ಯ ಹೇಳಿದಾಗ ಆಯ್ತಲ್ಲ, ಜ್ಞಾನಪಾದ್ರೆ ಫಲಾಧ್ಯ ಹೇಳ್ಬಿಟ್ಟು ಎಲ್ಲ ಪುರುಷಾರ್ಥ ಸಿಗುತ್ತೆ ಅಂತ ಹೇಳೋದೇ ಫಲ. ಸಾರಿ, ಸಾಧನಾಧ್ಯದಲ್ಲಿ ಫಲ ಬಂದಾಗ ಆಯ್ತು ಈಗ ಹೊತ್ತಾನೆ, ಅದ್ರ ದೋಷ ಅಲ್ಲ. ಯಾತಕ್ಕೆ ಪ್ರಾಯಿಕತ್ವ ಅಂತ ಉತ್ತರ ಕೊಟ್ಬಿಟ್ಟಿದ್ದಾರೆ. ಯಾವುದೇ ಪ್ರಶ್ನೆ ಆ ರೀತಿ ಕೇಳ್ಬೋದು, ಸಾಧನಾಧ್ಯಾಯದಲ್ಲಿ ಫಲ ಹೇಳ್ತಾರಲ್ಲ ತಪ್ಪಲ್ವೇ ಅಂದ್ರೆ ಪ್ರಾಯಿಕ, ಫಲಾಧ್ಯಾಯದಲ್ಲಿ ಸಾಧನ ಹೇಳ್ತಾರಲ್ಲ ಅಂದ್ರೆ ಪ್ರಾಯಿಕ, ಸಮನ್ವಾಧ್ಯಾಯದಲ್ಲಿ ಫಲ ಹೇಳ್ತಾರೆ ಅಂದ್ರೆ ಮತ್ತೆ ಪ್ರಾಯಿಕ. ಅದೇ ಉತ್ತರ. ಪಾದದಲ್ಲೂ ಹಾಗೆ ಕೊಡಬೇಕು. ಆಯ್ತಲ್ಲ ಅಂತ ಕೇಳಿದ್ರೆ ಮೈವಂ ಮೋಕ್ಷೇತರ ಪುರುಷಾರ್ಥ ನಾಮ ಅಸಾಧಾರಣ್ಯೇನ ಜ್ಞಾನ ಫಲತ್ವ ಅಭಾವ. ಮೋಕ್ಷೇತರ ಪುರುಷ, ಎಲ್ಲಾ ಪುರುಷಾರ್ಥನ ಸಿಗುತ್ತೆ ಅಂತ ಹೇಳಿದ್ರು. ಆದ್ರೆ ಯಾವುದೇ ಒಂದು ಮೋಕ್ಷ ಬಿಟ್ಟು ಬೇರೆ ಯಾವುದೇ ಪುರುಷಾರ್ಥ ತಗೊಂಡ್ರು ಕೂಡ ಅದು ಜ್ಞಾನ ಫಲ ಅಂತ ಕರೆಯೋದಿಲ್ಲ, ನೆನಪಿರಬೇಕು. ಬೇರೆ ಯಾವುದೇ ಪುರುಷಾರ್ಥ ಕೊಟ್ಟರು ಕೂಡ ಮೋಕ್ಷ ಬಂದು ಬಿಟ್ಟು ಬೇರೆ ಫಲ ಬಂದ್ರೆ ಏನಂತ ಕರೆಯೋದಿಲ್ಲ, ಅದನ್ನ ಮುಖ್ಯ ಫಲ ಅಂತ ಕರೆಯೋದಿಲ್ಲ. ಜ್ಞಾನದ ಫಲ ಅಲ್ಲ ಹೇಳಿ, ಎಂ ಬಿ ಬಿ ಎಸ್ ಮಾಡಿ ಕೂಲಿ ಕೆಲಸ ಸೇರ್ಕೊಂಡ್ಬಿಟ್ರೆ ಫಲ ಅಂತ ಕರೀತಾರ? ಸದ್ಯ ನನಗೆ ಕೆಲಸ ಸಿಕ್ತು ಅಂತ ನಾವು ಸಿಗೋದು ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಯಾತಕ್ಕೆ ಅದಕ್ಕೆ ಏನ್ ಫಲ ಆಗ್ಬೇಕು ಅವನಿಗೆ? ಡಾಕ್ಟರ್ ಆದ್ರೆ ಅದ್ರ ಫಲ ಹೊರತು ಬೇರೆ ಆದ್ರ ಫಲ ಅಲ್ಲ. ಅಪರೋಕ್ಷ ಜ್ಞಾನಕ್ಕೆ ಏನು ಫಲ? ಮೋಕ್ಷ ಆದ್ರೇನೆ ಫಲ, ಬೇರೆ ಫಲ ಅಲ್ಲ. ಅದನ್ನ ಆಗ್ತೋದಿಲ್ಲ ಅಂತ ಇಂಪಾರ್ಟ್ ಒತ್ತು ಕೊಟ್ಟು ಹೇಳ್ಬೇಕಾಯ್ತು. ಸರ್ವ ಪುರುಷಾರ್ಥ ಅಂತ ಹೇಳಿದ ತಕ್ಷಣ ನೀವು ಪುರುಷಾರ್ಥ ಅಂದ್ರೆ ಏನೀಗ? ಬಸ್ ಸಿಕ್ಕರ ಪುರುಷಾರ್ಥ, ಊಟ ಆದ್ರೆ ಅನೇಕರು ಒಂದೊಂದು ಪುರುಷಾರ್ಥ ಇಟ್ಕೊಂಡ್ಬಿಟ್ಟಿರ್ತಾರೆ, ಗೊತ್ತಾಯ್ತಿಲ್ಲ. ಪುರುಷಾರ್ಥ ಕಾನ್ಸೆಪ್ಟೇ ಬೇರೆ, ಸದ್ಯ ಪುರುಷಾರ್ಥನೇ ಮುಗೀತು ಅಂತೇಳಿ ಹಾಗೆಲ್ಲ ಅಲ್ಲ. ಒತ್ತಿ ಮೋಕ್ಷ ಅಂತ ಹೇಳಬೇಕಾಗಿದೆ, ಅದರಿಂದ ಹೇಳ್ತಾರೆ. ಸಾಮಾನ್ಯತಃ ಹೌದು, ಸ್ಪೆಸಿಫಿಕ್ ಹೇಳಬೇಕಲ್ಲ ಹೇಳ್ತಾರೆ. ಮೋಕ್ಷೋಪಿ ಜ್ಞಾನೇನ ಭವತಿ ಇತ್ಯುಕ್ತಮಿತಿ ಚೇತ್ ಸತ್ಯಂ. ಜ್ಞಾನದ ಮೋಕ್ಷನ ಬರುತ್ತೆ ಅಂತ ಹೇಳಿದ್ರಲ್ಲ ಅಂತ ಕೇಳಿದರೆ ಹೌದು ಹೇಳಿದ್ದಾರೆ, ಅದು ಅರ್ಧಾಂಗೀಕಾರ. ಸಯವ ಕೀದೃಶ ಇತಿ ವಿಚಾರ್ಯತೆ ಎತ್ರ ಇತಿ. ಮೋಕ್ಷ ಆಯ್ತು ಮೋಕ್ಷ ಆಯ್ತು ಅಂತ ಕೇಳಿದ ತಕ್ಷಣ ಮೋಕ್ಷ ಸ್ವರೂಪ ಗೊತ್ತಿಲ್ಲದೆ ಹೋದ್ರೆ ಏನದು ಮೋಕ್ಷ? ಸ್ಪೆಷಲ್ ಅಡಿಗೆ ರಥವರು ಅರ್ನವರು ಅಂತ ಕೇಳಿದ್ರು, ಪಾಪ ರಥ ಅಮ್ಮ ಸ್ಪೆಷಲ್ ಅಂತ ಹೇಳಿದ್ರು, ಖುಷಿ ಆಯ್ತು ರಥ ಅಂತೇಳಿ. ಆಮೇಲೆ ನೋಡ್ತಾರೆ ಪಚಿ ತೆದ್ದೋದ, ಅದೇ ವಾಸಿ ಇತ್ತಲ್ಲ. ಇದೇನು ಸ್ಪೆಷಲ್ ಪುಣ್ಯದಲ್ಲಿ ಸ್ಪೆಷಲ್ಲೇ ಹೊರತು ರುಚಿಯಲ್ಲಿ ಏನು ಸ್ಪೆಷಲ್ ಇಲ್ಲ. ಮೋಕ್ಷ ಆಗಾಗ್ಬಿಟ್ರೆ ಏನ್ ಮಾಡ್ಬೇಕು? ಸ್ವರ್ಗದಲ್ಲಿ ಭಾರಿ ಸುಖ ಇದೆ, ಮೋಕ್ಷದಲ್ಲಿ ಅಷ್ಟು ಸುಖ ಇಲ್ಲ, ಬಟ್ ಪರ್ಮನೆಂಟ್ ಅದು ಅಂತ ಹೇಳ್ಬಿಟ್ರೆ ಏನಾಯ್ತಾಗ? ಟೆಂಪರರಿ ಪರವಾಗಿಲ್ಲ, ಜಾಸ್ತಿ ಇದಕ್ಕೆಲ್ಲ ಹೇಳ್ತಾರಲ್ಲ, ದುಡ್ಡು ಇದ್ ಕಾಲ ದುಡ್ಡು ಮಾಡ್ಕೊಂಡ್ಬಿಟ್ರಾಯ್ತು ಅಂತೇಳಿ. ಸ್ವರ್ಗದಲ್ಲಿ ಬೇಕಾದ ಸುಖ ಇರಬೇಕಾದ್ರೆ ಮೋಕ್ಷಕ್ಕೆ ಬಂದು ಯಾಕೆ ಒದ್ದಾಡ್ಬೇಕು ನಾವೀಗ ಅಂತ ಅನಿಸ್ಬಹುದೋ ಇಲ್ಲ. ಅದಕ್ಕೆ ಮೋಕ್ಷದ ನೇಚರ್ ಹೇಳಿದ್ರೆ ಗೊತ್ತಾಗ, ಮೋಕ್ಷ ಹೆಸರು ಕೇಳಿ ಆಯ್ತು ಅಷ್ಟೇ ಹೊರತು ಅದ್ರ ವಿವರಣೆ ಬಂದಿಲ್ಲ ಇವರಿಗೂ ಕೂಡ, ಅದನ್ನ ಇಲ್ಲಿ ಹೇಳ್ತಾರೆ. ಆದ್ರಿಂದ ಹಿಂದೆ ಹೇಳಿದ ಅಧ್ಯಾಯದ ರಿಪಿಟೇಷನ್ ಅಲ್ಲ ಇದು. ಪುರುಷಾರ್ಥೋ ಅತಃಶಬ್ದ ಅದಿತಿ ಪಾದರಾಯಣ ಅನ್ನೋ ಸೂತ್ರದಲ್ಲಿ ಎಲ್ಲಾ ಪುರುಷಾರ್ಥ ಆಗುತ್ತೆ ಸಾಮಾನ್ಯ ಆಕಾರಣೆ ಹೇಳಿತ್ತು. ಇಲ್ಲಿ ಏನಂತ ಹೇಳ್ತಿದ್ದಾರೆ ಈಗ, ವಿಶೇಷ ಆಕಾರ ಹೇಳೋದ್ರಿಂದ ಇದು ಪುನರುಕ್ತಿ ಅಲ್ಲ. ಜ್ಞಾನೇನ ಭವತಿ ಏತತ್ ಪಾದಾರ್ಥಂ ದರ್ಶಯತಿ ಕರ್ಮೇತಿ. ಜ್ಞಾನ ಫಲಂ ಮೋಕ್ಷ ಲಕ್ಷಣಂ ಚತುರ್ವಿಧಂ ಭವತಿ. ಮೋಕ್ಷ ಅಂಬುದು ನಾಲ್ಕು ವಿಧವಾದದ್ದು. ಏನದು? ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ, ಭೇದ. ಕರ್ಮಕ್ಷಯ ಒಂದು ಸ್ಟೇಜ್ ಮೋಕ್ಷ, ಉತ್ಕ್ರಾಂತಿ ಎರಡನೇ ಸ್ಟೇಜ್ ಮೋಕ್ಷ, ಮಾರ್ಗ ಹೋಗೋ ಮಾರ್ಗ ಮೂರನೇ ಸ್ಟೇಜ್, ಭೋಗ ಅಂಬುದು ಎಂಜಾಯ್ಮೆಂಟ್ ಅಂಬುದು ನಾಲ್ಕನೇ ಸ್ಟೇಜ್. ಈಗ ನಾಲ್ಕು ಸ್ಟೇಜ್, ಫಲದಲ್ಲಿ ನಾಲ್ಕು ಅಭ್ಯಾಸ ಇದೆ. ಕರ್ಮ, ಕ್ಷಯ ಒಂದು, ಉತ್ಕ್ರಾಂತಿ ಎರಡು, ಮಾರ್ಗ ಮೂರು, ಭೋಗ ನಾಲ್ಕು. ಅದಕ್ಕೆ ಕರ್ಮಕ್ಷಯ ಪಾದ ಮೊದಲನೇದು, ಉತ್ಕ್ರಾಂತಿ ಪಾದ ಎರಡನೇದು, ಮಾರ್ಗ ಪಾದ ಮೂರನೇದು, ಭೋಗ ಪಾದ ನಾಲ್ಕನೇದು. ತತ್ರ ಕರ್ಮಕ್ಷಯಾಖ್ಯ ಫಲಸ್ಯ ಪ್ರಾಥಮ್ಯ ತತ್ ಪ್ರಥಮ ಪಾದ ಏನಿಗದ್ದೆ ಇದೆ ಭಾವ. ಕರ್ಮಕ್ಷಯ ಎಂಬುದು ಫಸ್ಟ್ ಆದ್ರಿಂದ ಅದು ಮೊದಲನೇ ಅಧ್ಯಾಯದಲ್ಲೇ ಹೇಳ್ತಾ ಇದ್ದಾರೆ. ನಾನು ಆವೃತ್ತಿ ರೀತ್ಯಾದಿ ಸೂತ್ರೇಶು ಕರ್ಮಕ್ಷಯ ಉಕ್ತಿಯ ಪ್ರತೀತೇಹೇ ಕಥಮೇತದಿತ್ಯತಃ ನಿತ್ಯಸೆಹ ಇತಿ. ಆವೃತ್ತಿ ಸೂತ್ರಗಳು ಕರ್ಮಕ್ಷಯದ ಪ್ರಸ್ತಾಪನೆ ಬಂದಿಲ್ಲ, ಆವೃತ್ತಿ ಒಂದು ಸಾಧನ ಅದು, ಅದನ್ನೇನು ಹೇಳ್ತೀರಿ ಅಂದ್ರೆ, ಹೌದು ಹಿಂದೆ ಹೇಳಿದ್ರೆ ಸಮರಿ ಪೂರ್ವಕಥಾನುವಾದ ಇದ್ದ ಹಾಗೆ. ಇಡೀ ಸಾಧನಾಧ್ಯಾಯದ ಏನಪ್ಪ ಸಾರಾಂಶ ಆದರೆ ಒಂದು ಮಾತನ್ನು ಹೇಳ್ತಾರೆ. ಶ್ರವಣಾದಿಗಳು ಮತ್ತೆ ಮತ್ತೆ ಮಾಡಬೇಕು, ಸಿಂಪ್ಲಿ ಒಂದೇ ವರ್ಡಲ್ಲಿ ಸಾಧನ ಅಂದ್ರೆ ಅಷ್ಟಾಯ್ತು. ಅದು ದಿವಸ ಕ್ಲಾಸಿಬಾ ಅಂತ ಹೇಳ್ತಾರಲ್ಲ ಆ ಟೈಪ್. ಅತಿ ಮುಖ್ಯವಾದ ಸ್ಟೂಡೆಂಟ್ಸ್ ಕರ್ತವ್ಯ ಏನು? ನಿತ್ಯ ಅಟೆಂಡ್ ಮಾಡೋದು. ಅದನ್ನ ಬಿಟ್ಟರೆ ಯಾವೆಲ್ಲದಕ್ಕೂ ಅರ್ಥ ಇಲ್ಲ ಅಂತ ಹೇಳೋ ದೃಷ್ಟಿಯಿಂದ ನಿತ್ಯಶಃ ಕಾರ್ಯ ಇತಿ. ನಾನು ಆವೃತ್ತಿ ನಿತ್ಯಶಃ ಆಯ್ತು. ನೈತೇಶು ಸೂತ್ರೇಶು ಕರ್ಮಕ್ಷಯೋ ನಿಗದ್ಯತೆ ಕಿಂತು ಜ್ಞಾನ ಸಾಧನಮೇವ. ಹೌದು, ಇಲ್ಲಿ ಕರ್ಮಕ್ಷಯದ ವಿಷಯ ಅಲ್ಲ, ಜ್ಞಾನ ಸಾಧನ ಹೇಳ್ತಾ ಇದ್ದಾರೆ. ತ ತೃತೀಯ ಏವ ಕಿಂ ನೋಚ್ಯತೆ, ಅದನ್ನ ಯಾಕೆ ಮೂರನೇ ಅಧ್ಯಾಯದಲ್ಲಿ ಹೇಳಲಿಲ್ಲ ಅಂತ ಕೇಳಿದ್ರೆ, ಉಕ್ತವ್ಯವು ಪುನಃ ಕಿಂ ಉಚ್ಯತೆ, ಎರಡು ಪ್ರಶ್ನೆ. ಇದನ್ನ ಅಲ್ಲೇ ಹೇಳ್ಬಹುದಾಗಿತ್ತು, ಯಾಕೆ ಹೇಳಲಿಲ್ಲ? ಅಥವಾ ಹೇಳಿದ್ದಾರೆ ಅಂತೇಳಿ ಇಲ್ಲಿ ಯಾಕೆ ಹೇಳ್ತಾರೆ ಮತ್ತೆ ಹಾಗಿದ್ರೆ? ತಸ್ಯೈವ ನಿತ್ಯಶಃ ಕಾರ್ಯತ್ವ, ಉತ್ತರ ಅದಕ್ಕೆ ನಿತ್ಯನೇ ಮಾಡಬೇಕು ಅಂತ ಹೇಳಿದ್ರೆ ಒತ್ತುಕೊಟ್ಟು ಹೇಳ್ತಾ ಇದ್ದಾರೆ. ಕಿಮಿತಿ ತದ್ವಿನ ಮೋಕ್ಷ ಲೇಷಾಭಾವಾತ್. ಅದೊಂದು ಮಾಡದೆ ಹೋದರೆ ಮೋಕ್ಷದ ಹೆಸರು ಕೂಡ ಬರೋದಿಲ್ಲ. ಅಥೋತ್ರ ಕರ್ಮಕ್ಷಯ ಉಕ್ತ ಪ್ರತೀತಿ ಯುಕ್ತ ಇವೇತಿ ಭಾವ. ಆದ್ದರಿಂದ ಕರ್ಮಕ್ಷಯಕ್ಕೋಸ್ಕರವಾಗಿ ಅದನ್ನು ಹೇಳದೇನೆ ಇದನ್ನು ಹೇಳಿ ಸರಿ ಹೋಯಿತು ಅಂತ ಅರ್ಥ. ಯದಿ ಫಲಾಧ್ಯಾಯೇ ಕರ್ಮಕ್ಷಯ ಪಾದೇಚ ಸಾಧನಮೇವ ಉಚ್ಯತೆ ತರ್ಹಿ ಅಧ್ಯಾಯ ಪಾದಾನಾಂ ಅರ್ಥವ್ಯವಸ್ಥಾಭಾವ ಸಾಧಿತ್ಯತ. ಹಾಗಿದ್ರೆ ಎಲ್ಲೆಲ್ಲಿ ಏನೇನು ಹೇಳೋಕೆ ಹೊರಟ್ಬಿಟ್ರೆ ವಿಭಾಗ ಯಾಕೆ ಮಾಡ್ತೀರಿ ನೀವೀಗ? ಸಮನ್ವಯ ಅಧ್ಯಾಯ, ಅವಿರೋಧ ಅಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯದ ವಿಭಾಗ ಮಾಡೋದು, ಅದನ್ನ ಎಲ್ಲಿ ಬೇಕಾದ್ರೆ ಹೇಳ್ಬೋದು ಅಂತ ಹೇಳೋದು. ಇದೇನು ಉಪಾಯ, ಇದೇನು ವ್ಯವಸ್ಥೆ ಅಂತ ಕೇಳಿದ. ವಿಭಾಗ ಮಾಡಿದ ಮೇಲೆ ತಕ್ಕಂತೆ ನಡ್ಕೋಬೇಕಲ್ಲ ಅಂತ ಕೇಳಿದ. ಅದಕ್ಕೆ ಹೇಳ್ತಾರೆ ವಿಭಾಗದ ಅರ್ಥ ಅದಲ್ಲ. ಯೋ ಅರ್ಥೋ ಎತ್ತರ ಪ್ರಾಯೇಣ ಉಚ್ಯತೆ ಸ್ವ ಅಧ್ಯಾಯಾದಿಹಿ ತದರ್ಥ ಇತಿ ವ್ಯವಸ್ಥೋಪತ್ತೇ. ಹೆಚ್ಚೇಳೋದಿನ ಫಿಸಿಕ್ಸ್ ಅಲ್ಲಿ ಕೆಮಿಸ್ಟ್ರಿ ಪ್ರಸ್ತಾಪ ಮಾಡಬಾರ್ದು ಅಂತಲ್ಲ. ಮ್ಯಾಥಮೆಟಿಕ್ಸ್ ಬಂದ್ಬಿಟ್ರೆ ಫಿಸಿಕ್ಸ್ ಅಲ್ಲಿ ಏನೇನ್ರಿ ಫಿಸಿಕ್ಸ್ ತಗೊಂಡು ಮ್ಯಾಥಮೆಟಿಕ್ಸ್ ಹೇಳ್ತಾ ಇದ್ದಿರಲ್ಲ ಅಂದ್ರೆ ಅದು ಪೂರಕವಾಗಿ ಹೇಳ್ಬೋದು. ಪ್ರತ್ಯೇಕ ಅದನ್ನೇ ಸಬ್ಜೆಕ್ಟ್ ಮಾಡದೆ ಪೂರಕವಾಗಿ ಹೇಳಿದ್ರೆ ಏನು ತಪ್ಪಲ್ಲ. ಅದು ಎಲ್ಲದರಲ್ಲೂ ಹಾಗೇನೆ ಪ್ರಾಯಿಕ ಅಂಬೋದೇ ಹೆಸರು ಅದಕ್ಕೆ. ಅತಏವ ಏತೇಷು ಅಧಿಕರಣೇಶು ನಾಧ್ಯಾಯಾದಿ ಸಂಗತಿ ಅನ್ವೇಷಣೀಯ. ಆದ್ರಿಂದ ಅಧಿಕರಣಗಳಲ್ಲಿ ಅಧ್ಯಾಯದ ಸಂಗತಿನ ತಿಳ್ಕೋಬೇಕಾದ ಕಾರಣ ಇಲ್ಲ. ತತ್ರಾದು ಭಗವದ್ಜ್ಞಾನಾಯ ಶ್ರವಣಾದ್ಯಾವೃತ್ತೇ ಕರ್ತವ್ಯತ ಉಪಪಾದನಾದಸ್ತಿ ಶಾಸ್ತ್ರ ಸಂಗತಿ. ಮೊದಲಿಗೆ ಭಗವದ್ಜ್ಞಾನಕ್ಕೆ ಶ್ರವಣಾದಿಗಳ ಆವೃತ್ತಿ ಎಂಬುದು ಬಹಳ ಮುಖ್ಯ ಅಂತ ಹೇಳಿದ ಕೊಟ್ಟಿದ್ದಾರೆ. ಅನ್ಯಥಾ ಶ್ರವಣಾದೀನಾಂ ಜ್ಞಾನ ಸಾಧನತ್ವ ಅಸಿದ್ಧೇ ಸಾಧನೀಯಮೇತತ್. ಇಲ್ಲದವರೆ ಶ್ರವಣಾದಿಗಳು ಕೂಡ ಜ್ಞಾನ ಸಾಧನ ಅಂತ ಆಗ್ತಿರಲಿಲ್ಲ. ಯಾವುದೋ ಒಂದು ಗುಂಪಿನಲ್ಲಿ ಸೇರ್ಕೊಂಡ್ಬಿಟ್ಟು ಸಾಧನ ಅಂತ ಆಗೋದಿಲ್ಲ, ಪ್ರಧಾನ ಆಗ್ಬೇಕು. ಶ್ರವಣಾದಿಕಂ ವಿಷಯ, ಶ್ರವಣಾದಿಗಳು ವಿಷಯ. ಕಿಂ ಸಕೃದ ಅನುಷ್ಠೇಯ ಎಂಬುದ ತದಾವೃತ್ತಿ ರೀತಿ ಸಂದೇಹ. ಅದು ಒಂದ್ಸತ್ತು ಅನುಷ್ಠಾನ ಮಾಡಬೇಕೋ ಮತ್ತೆ ಮತ್ತೆ ಮಾಡಬೇಕೋ ಅಂತ ಪ್ರಶ್ನೆ. ಉಭಯವಿಧ ಸಾಧನ ದರ್ಶನಂ ಸಂದೇಹ ಬೀಜಂ. ಸಕೃದೇವೇತಿ ಪೂರ್ವ ಪಕ್ಷ. ಕೆಲವು ಸಾಧನ ಎರಡು ಸರ್ತ್ ಮಾಡೋದು ಕಂಡಿದೆ, ಕೆಲವು ಒಂದ್ಸರ್ತ್ ಮಾಡೋದು ಕಂಡಿದೆ. ಆದ್ದರಿಂದ ಇದರಲ್ಲಿ ಯಾವ ಗುಂಪಿ ಸೇರುತ್ತೆ ಅಂತ ಪ್ರಶ್ನೆ. ಪೂರ್ವ ಪಕ್ಷ ಹೇಳಿದ ಒಂದ್ಸರ್ತ್ ಮಾಡಿದ್ರೆ ಸಾಕು, ಅದೇ ತಾನೆ. ಒಂದ್ಸರ್ ಸುಧಾಮಂಗಳ ಆಯ್ತು, ಮುಗಿದೋಯ್ತು. ಒಂದ್ಸರ್ತ್ ಆಯ್ತು, ಮತ್ತೆ ಭಾಗದ ಒಂದ್ಸರ್ ಕೇಳಿದಿನ ಬಿಡ್ರಿ ಸಾಕಾಯ್ತು. ಆ ರೀತಿ ಹೇಳ್ಬೋದಂದ್ರೆ ಹೇಳಬಾರದು ಅಂತ ಹೇಳ್ತಾರೆ. ಇದು ಲೌಕಿಕ ಮಾತ್ರ ರಿಪೀಟ್ ಆಗಬಾರ್ದು, ಶಾಸ್ತ್ರ ರಿಪೀಟ್ ಆಗ್ಬೇಕು, ಇದೇ ವಿಷಯ. ಲೌಕಿಕ ರಿಪೀಟ್ ಆಗುತ್ತೆ, ಶಾಸ್ತ್ರ ಬಿಟ್ಟು ಹೋಗ್ಬಿಡುತ್ತೆ ಪೂರ್ತಿ. ಹಾಗೆ ಮಾಡಬಾರ್ದು. ಲೌಕಿಕ ಮಿನಿಮೈಸ್ ಮಾಡ್ಬೇಕು ಯಾವಾಗಲೂ. ತದಲಂ ಬಹುಲೋಕ ವಿಚಿಂತನೆ. ಆದ್ರಿಂದ ಲೌಕಿಕ ಮಿನಿಮೈಸ್ ಮಾಡಬೇಕು, ಶಾಸ್ತ್ರನ ಜಾಸ್ತಿ ಮಾಡಬೇಕು. ಅದನ್ನ ಹೇಳದ ಕೊಟ್ಟಿದ್ದಾರೆ. ಉಭಯವಿಧ ಸಾಧನ ಸಕೃದೇವ ಸಕೃದ ಅನುಷ್ಠಿತ ಅಗ್ನಿಷ್ಠೋಮಾದಿನ ಸ್ವರ್ಗ ಫಲದರ್ಶನಾತ್. ಒಂದ್ಸರ್ತಿ ಮಾಡತಕ್ಕಂತಹ ಅಗ್ನಿಷ್ಠೋಮ ಯಾಮ ಯಾಗ ಮೊದಲಾದವುಗಳಿಂದ ಕಾರ್ಯರಿಯಾಗ ಮಾಡಬೇಕು. ಒಂದ್ಸರ್ತಿ ಮಾಡಿದ ಮಳೆ ಬಂತು, ಅಶ್ವಮೇಧ ಯಾಗ ಮಾಡದ, ಫಲ ಬಂತು. ಪುತ್ರ ಕಾಮೇಷ್ಠಿ ಮಾಡಿದ, ಒಂದೇ ಸರ್ತಿ ದಸರಥ ಮಾಡಿದ್ದು, ಮಕ್ಕಳಾದ್ರು ಈ ರೀತಿ ಇಟ್ಕೊಂಡು ಒಂದ್ಸರ್ತ್ ಮಾತ್ರ ಮಾಡಿಲ್ಲ ಏನು ಬರಲ್ಲ ಕೂಡ. ಆ ರೀತಿ ಜ್ಞಾನವನ್ನು ಒಂದ್ಸರ್ತ್ ಮಾಡಿದ್ರೆ ಸಾಕು ಅಂತ ಯಾಕೆ ಹೇಳಬಾರ್ದು. ಆ ಸಾಧನಾವೃತ್ತೇರಪಿ ದರ್ಶನಾದತ್ರ ಅಪಿ ತಥಾಶ್ಚಾದಿತಿ ಚೆನ್ನ. ಕೆಲವು ಕಡೆ ಸಾಧನ ಮಾಡೋದು ರಿಪೀಟ್ ಮಾಡೋದು ಕಂಡಿದೆಯಲ್ಲ, ಇಲ್ಲಿ ಯಾಕೆ ಮಾಡಬಾರದು ಅಂದ್ರೆ ಹಾಗೆಲ್ಲ ಮಾಡಬಾರದು. ಉಭಯತಃ ದರ್ಶನೇಪಿ ಅನಾವೃತ್ತೈವ ಅಪರೋಷ್ಟ ಜ್ಞಾನಾಭ್ಯುಪಗಮೇ ಸರ್ವಸುಚಕತ್ವ ಜ್ಞಾನಸ್ಯ. ಈ ಒಂದ್ಸರ್ತಿ ಮಾಡಿದರೆ ಸಾಕು ಅಂತ ಹೇಳೋದಾದ್ರೆ ಸರ್ವಸು ಎಲ್ರಿಗೂ ಭಾರಿ ರೀಚಬಲ್ ಅದು. ಒಂದ್ಸರ್ತಿ ಮಾಡಿ ಅಂತ ಹೇಳಿಬಿಟ್ರೆ ಶ್ರವಣಾದಿಗಳನ್ನ ಒಂದ್ಸರ್ತಿ ಭಾಗವತ ಹೇಳಿಸಿ ಕಷ್ಟಪಟ್ಟು ಹೇಳಿಬಿಟ್ಟ ಮುಗಿದೋಯ್ತಾರೆ, ಮತ್ತೆ ಮತ್ತೆ ಅಂದ್ರೆ ಭಾರಿ ಪ್ರಾಬ್ಲಮ್ ಆಗುತ್ತೆ. ಎಲ್ಲರೂ ಮಾಡಕ್ಕೆ ಸಾಧ್ಯ ಆಗುತ್ತೆ, ಕಡಿಮೆ ದುಡ್ಡು ಸೇವಾಕರ್ತರು ಜಾಸ್ತಿ ಆಗ್ತಾರೆ ಅಂತಾರಲ್ಲ ಹಾಗೆ, ಜಾಸ್ತಿ ಇದ್ರೆ ಕಡಿಮೆ ಆಗ್ತಾರೆ, ಕಡಿಮೆ ಇದ್ರೆ ಹೆಚ್ಚಾಗ್ತಾರೆ. ಎಲ್ಲರೂ ಕೂಡ ಇದಕ್ಕೆ ಜ್ಞಾನಕ್ಕೆ ಅಪೇಕ್ಷೆ ಪಡಬೇಕಾದ್ರೆ ಒಂದ್ಸರ್ತಿ ಮಾಡಿದ್ರೆ ಸಾಕು ಅಂತ ಹೇಳೋದು ಚೆನ್ನಾಗಿರುತ್ತೆ. ಇದು ಗುಣ, ಇದು ಗುಣಲಾಭ. ಅನಾವೃತ್ತಿಯ ಶ್ರವಣಶೈವ ಜಾಯಸ್ತ್ವ, ಅನಾವೃತ್ತಿ ಮಾಡೋ ಶ್ರವಣನೇ ಭಾರಿ ದೊಡ್ಡದು. ಅಥ ಅನಾವೃತ್ತೈವ ಜ್ಞಾನಂ ಸಂಭವತಿ, ಅದಕ್ಕೆ ಆವೃತ್ತಿ ಮಾಡಬೇಕಾಗಿಲ್ಲ, ಅನಾವೃತ್ತಿ ಮಾಡಿದ್ರೆ ಜ್ಞಾನ ಬರುತ್ತೆ. ನಚಸ್ ತಥಾ ಭವತಿ, ಅಥೋ ಹಾಗೆ ಬರ್ತಾ ಇಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕೀಗ, ಅಥೋ ನ ಶ್ರವಣಾದಿ ಜ್ಞಾನ ಸಾಧನಮೇತಿ, ಬರೋದಿಲ್ಲ ಅಂದ್ರೆ ಶ್ರವಣಾದಿಗಳು ವೇಸ್ಟ್ ಅಂತ ಅರ್ಥ. ಒಂದ್ಸರಿ ಶ್ರವಣ ಪುತ್ರ ಕಾಮೇಷ್ಟಿ ಮಾಡಿ ಪುತ್ರೋತ್ಪತ್ತಿ ಆಗದೆ ಹೋದ್ರೆ ಪುತ್ರ ಕಾಮೇಷ್ಟಿ ವೇಸ್ಟ್. ಒಂದ್ಸರಿ ಶ್ರವಣ ಮಾಡಿದ್ರು ಜ್ಞಾನ ಬರದ ಹೋದ್ರೆ ಶ್ರವಣ ವೇಸ್ಟ್. ಸೊ ಸಾಧನೆ ಬಿಟ್ಟು ಬಿಡಬೇಕಾಗತ್ತೆ ಅಂತ ಹೇಳ್ತಾನೆ. ಸಿದ್ಧಾಂತಯ ಸೂತ್ರ ಉಪನ್ಯಾಸ ವ್ಯಾಚಷ್ಟೇ ಆವೃತ್ತಿ ರೀತಿ. ಸುಧಾದ್ರಿ ಕೆಲವು ಪ್ರಶ್ನೆಗಳು ಹಾಕೋತಾರೆ, ಎಲ್ಲದಕ್ಕೂ ಎಕ್ಸಾಂಪಲ್ ಕೊಡ್ತಾರೆ ಟೀಕಾರಾರೇನೆ. ಒಂದು ಕೆಲಸ ಇದೆ, ಅಟ್ಲೀಸ್ಟ್ ಒಂದ್ಸರ್ತ್ ಮಾಡಿದ ಮುಗಿದೋಯ್ತು. ಕೆಲವು ಸಾರಿ ಉಪ್ಪು ಹಾಕ್ಬೇಕು, ಎಷ್ಟು ಸರ್ತ್ ಹಾಕ್ತಾನೆ, ಒಂದ್ಸರ್ತ್ ಹಾಕಿರ ಮುಗೀತು. ಆದರೆ ಒಂದು ಕುಟ್ಟಬೇಕಾಗಿದೆ ಈಗ ಧಾನ್ಯಗಳನ್ನ, ಒಂದ್ಸರ್ತ್ ಕುಟ್ಬಿಟ್ಟು ಪುಡಿ ಆಗುತ್ತೆ, ಎಷ್ಟು ಸರ್ತ್ ಮಾಡ್ಬೇಕಾದ್ರ ತುಂಬಾ ಸರ್ತ್ ಕುಟ್ಬೇಕು. ಎರಡು ಎಕ್ಸಾಂಪಲ್ ಟೀಕಾರಾರೇ ಕೂಡ ಎಕ್ಸಾಂಪಲ್ ಅದು. ಧಾನ್ಯನ ಪುಡಿ ಮಾಡ್ಬೇಕಾದ್ರೆ ಒಂದ್ಸರ್ತ್ ಮಾಡಿ ಮಳೆ ಹೊಡಿಬೇಕು, ಒಂದ್ಸರ್ತ್ ತೊಡೆ ಹೋಗ್ಬಿಡುತ್ತಾ, ಅನೇಕ ಸರ್ತ್ ತೊಡಿಬೇಕಾಗುತ್ತೆ. ಗೊತ್ತಾಯ್ತಾ? ಅದೇ ಉಪ್ಪು ಆಗ್ಬೇಕಾದ್ರೆ ಮತ್ತೆ ಒಂದು 20 ಸರ್ತ್ ಹಾಕಿ ಆವೃತ್ತಿ ಮಾಡ್ತಾ ಹೋದ್ರೆ ಊಟ ಅನಾವೃತ್ತಿ ಮಾಡ್ತಾರೆ ಎಲ್ಲರೂ ಕೂಡ, ಮತ್ತೆ ಮಾಡೋದೇ ಇಲ್ಲ. ಅದೆರಡು ಕಂಡಿದೆ ನಮಗೆ, ಯಾವ್ದು ಮಾಡ್ಬೇಕು ಅಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ ಅದು. ಅದಕ್ಕೆ ಹೇಳ್ತಾರೆ ಇದೇನಂತ ಮಾಡ್ಬೇಕಿದನ, ಧಾನ್ಯ ಕುಟ್ಟ ಹಾಗೆ ತುಂಬಾ ಸರ್ತ್ ಹೊಡಿಬೇಕೆ ಹೊರತು ಇದಲ್ಲ. ಯಾವ್ದು ಹೇಳೋದುಂಟು, ಒಂದು ಶಿಲ್ಪಿ ಹೊಡೆದ 100 ಏಟಿಗೆ ಹೊಡಿತದೆ ಕಲ್ಲು, ಅಯ್ಯೋ ದಡ್ಡ, ಮೊದ್ಲೇ 100 ಏಟು ಹಾಕ್ಬಿಟ್ಟಿದ್ರೆ ತಿಳ್ಕೊಂಡ್ರೆ 100 ಏಟಿಗೆ ಯಾತಕ್ಕೆ ಹೊಡಿತದ, ಆ 99 ಏಟಿನ ಸ್ಟ್ರೆಂತ್ ಸೇರ್ಕೊಂಡಿತ್ತದ. ಗೊತ್ತಾಯ್ತಾ? ಬರೀ 100 ಏಟು ಫಸ್ಟ್ ಲಾಕ್ ಬರೋದಿಲ್ಲ. ಅದೇ ರೀತಿನೇ ಯಾವಾಗಲೂ ಕೂಡ ಆವೃತ್ತಿ ಅನ್ನೋದು ಆಗ್ಲೇಬೇಕು ಶಾಸ್ತ್ರದಲ್ಲಿ ಅಂತ ತಾತ್ಪರ್ಯ. ಸೊ ಆ ಕೇಸು ಈ ಕೇಸು ಇದ್ದಿದ್ದಕ್ಕೆ ಡೌಟ್ ಬಂದಿತ್ತು, ಡೌಟ್ ಬರೋದಿಲ್ಲ ಅಂತ ಹೇಳ್ತಾರೆ. ಅಗ್ನಿಷ್ಠೋಮಾದಿವತ್ ಏಕವಾರೇಣೈವ ಫಲಸಿದ್ಧೇಹೇ ಆತ್ಮೇತಿ ಶ್ರುತಿಯುಕ್ತಾನಾಂ ಶ್ರವಣಾದೀನಾಂ ಅನಾವೃತ್ತಿ ರೀತಿ ಯದುಕ್ತಂ ನ ತದ್ಯುಕ್ತಂ. ಅಗ್ನಿಷ್ಠೋಮಾದಿಗಳ ಕೇಸನ್ನು ಕೊಡಬಾರದು, ಅದು ಸರಿಯಲ್ಲ. ಯಾತಕ್ಕೆ ಅಂದ್ರೆ ಕಿಂತು ಶ್ರವಣಾದೀನಾಂ ಆವೃತ್ತಿರೇವ ಕರ್ತವ್ಯ, ಆವೃತ್ತಿ ಅಸಕೃತ್ ಉಪದೇಶ ಸೂತ್ರ ಅಲ್ಲಿ ಲಿಂಕ್ ಇದು. ಆವೃತ್ತಿ ಕರ್ತವ್ಯ, ಪುನಃ ಪುನನೇ ಮಾಡಬೇಕು. ಹರಿಕಥೆಯನ್ನ ಕೇಳು, ಕೇಳಿದ್ದೇ ಕೇಳು, ಆವೃತ್ತಿ ಮಾಡಬೇಕು ಅಂತ ಹೇಳೋದ ಕಾರಣ ಅದು. ಯಾತಕ್ಕೆ ಅಂದ್ರೆ ಉದ್ದಾಲಕೇನ ನವಕೃತ್ವ ಶ್ವೇತಕೇತು ಪ್ರತಿ ತತ್ವಮಸ್ಯ ತತ್ವಸ್ಯ ಉಪದಿಷ್ಟತ್ವ. ಒಂಬತ್ತರ್ಥ ಸಾತ್ಮ ತತ್ವಮಸಿ ಶ್ವೇತಕೇತು ಅಂತ ಒಂಬತ್ತರ್ಥ ಹೇಳಿರೋದ್ರಿಂದ 99 ರಿಪಿಟೇಷನ್ ತೋರ್ತಾ ಇದೆ. ಒಂದಕ್ಕಿಂತ ಹೆಚ್ಚಾಗ್ಬಿಟ್ರೆ ಸಾಕು ಆವೃತ್ತಿ ಅಂತ ಹೇಳ್ತಾರೆ. ಆವೃತ್ತಿ ಆಗ್ಬೇಕಾದ್ರೆ 100 ಸರ್ತಿ ಆಗ್ಬೇಕಾಗಿಲ್ಲ, ಮೋರ್ ದನ್ ಒನ್ಸ್ ಅಂದ್ರೆ ಏನಲ್ಲಿಗೆ ಅಲ್ಲಿ ಆವೃತ್ತಿ ಅಂತ ಅರ್ಥ. 9 ಸರ್ತಿ ಆಗಿರೋದ್ರಿಂದ ಆವೃತ್ತಿ ಬೇಕೇ ಬೇಕು ಅಂತ ಉಪನಿಷತ್ ಹೇಳಿದೆ. ಶ್ರವಣ ಆದೇಹೇ ಸಕೃದೇವ ಕರ್ತವ್ಯತ್ವೇ ಕಿಮರ್ಥಂ ಅಸೌ ಅಸಕೃತ ಉಪದೇಶೇ. ಶ್ರವಣಾದಿ ಒಂದೇ ಸರ್ತಿ ಅಂತಿದ್ರೆ 9 ಸರ್ತಿ ಯಾಕೆ ಹೇಳ್ತಿದ್ರು ಅವರು, ಹೇಳಿದ್ದಾರೆ ಅಂದ್ಮೇಲೆ ಮಾಡಬೇಕು ಅಂತ ಅರ್ಥ. ನಚ ಅಗ್ನಿಷ್ಠೋಮಾದಿವತ್ ಅನಾವೃತ್ತಿ, ಅಗ್ನಿಷ್ಠೋಮಾದಿಗಳಂತೆ ಯಾಕೆ ಆವೃತ್ತಿ ಮಾಡದೇ ಇರಬಹುದು ನಾವು ಅಂತ ಕೇಳಿದ್ರೆ, ತಸ ಅದೃಷ್ಟ ಫಲತ್ವೇನ ಸಕೃತ ಅನುಷ್ಠಾನ ಸಂಭವ ತಾವತೈವ ತದ್ವಿಧಿ ಪೂರ್ತೇಶ್ಚ. ಅದು ಅದೃಷ್ಟ ಫಲಕ, ಆದ್ರಿಂದನೇ ಒಂದ್ಸರ್ತಿ ಮಾಡಿದ್ರೆ ಸಾಕದು, ಇದು ಹಾಗಲ್ಲ. ದುಷ್ಟ ಫಲಕ, ಇಲ್ಲೂ ಸುಖ ಆಗಬೇಕು ಅಲ್ಲೂ ಸುಖ ಆಗಬೇಕು. ತಾವತೈವ ತದ್ವಿಧಿ ಪೂರ್ತೇಶ್ಚ, ಅಲ್ಲಿ ಮತ್ತೆ ಆವೃತ್ತಿ ವಿಷಯ ಹೇಳಿಲ್ಲ, ಒಂದ್ಸರ್ತಿ ಅಂತ ಹೇಳಿದ್ರಿಂದ ಮುಗಿದೋಯ್ತು. ಇನ್ನು ಅತ್ಯವತ್ತ ಆವೃತ್ತಿ ಹೇಳಿದ್ದಾರೆ, ಅದಕ್ಕೆ ಒಪ್ಪಲೇಬೇಕು. ಶ್ರವಣ ದೇಹೇ ಪುನರ್ ಅಜ್ಞಾನ ನಿವೃತ್ತಿಯಾದಿ ದುಷ್ಟಫಲ ಸಾಧನತ್ವೇನ ಯಾವತ್ ಫಲಂ ಕರ್ತವ್ಯತ್ವ. ಶ್ರವಣಾದಿಗಳು ಅಜ್ಞಾನ ನಿವೃತ್ತಿಗೋಸ್ಕರ ಹೊರಟಿದೆ. ಇನ್ನು ನಾವು ಉತ್ತರ ಹೀಗೆ ಕೊಡಬಹುದು, ಒಂದ್ಸರ್ತಿ ಕೇಳಿದ್ರೆ ನಿಮಗೆ ಅಜ್ಞಾನ ಪೂರ್ತಿ ಹೋಗೋದಾದ್ರೆ ಸಾಕ್ಬಿಡು, ಹೋಗುತ್ತಾ? ಕೇಳಿದ್ದು ಕೇಳಿದ್ದು 20 ಸರ್ತಿ ಕೇಳಿ ಉಪಾಕರವರು ಹೇಳಿದ್ರು, ಪ್ರತಿ ಸರ್ತಿ ಕೇಳ್ತಿರ್ತಾರೆ. ಮತ್ತೆ ಅದು ಎಲ್ಲಿ ಉಪಮಾಕರ ಯಾವಾಗ ಮಾಡ್ಬೇಕು, ಎಲ್ಲ ರಿಪೀಟ್ ಮಾಡ್ತಿರೋ ಮಾಡ್ತಿರ್ಬೇಕು ಹೊರತು, ಒಂದ್ಸರ್ತಿ ಹೇಳಿದ್ರೆ ತಿಳಿಯೋದಾಗಿದ್ರೆ ಜನಕ್ಕೆ ಏನಾಗಬೇಕಾಗಿತ್ತು? ಬಸ್ತಾರೆ ಮತ್ತೆ ಏನಂದ್ರೆ ಇನ್ನೊಂದ್ಸರ್ತಿ ಹೇಳಿದ್ದು ಕೇಳ್ತಾರೆ. ಮತ್ತೆ ಡಾಕ್ಟರ್ ಹತ್ರದ ಔಷಧಿ ಎಷ್ಟು ಕೇಳಿದ್ದು ಕೇಳಿದ್ದೆ, ಮತ್ತೆ ಬೆಳಿಗ್ಗೆ ಒಮ್ಮೆ ಸಾಯಂಕಾಲ ಊಟ ಆದ್ಮೇಲೆ ಆಮೇಲೆ ಮೊದಲು ಆಮೇಲೆ ಮತ್ತೆ ಮತ್ತೆ ಫೋನ್ ಮಾಡ್ತಾರೆ. ಹೋದ್ಮೇಲೆ ಕೊನೆಗೆ ಮತ್ತೆ ಡೌಟ್ ಬಂತು ಫೋನ್ ಮಾಡ್ತಾರೆ, ಇನ್ನೊಬ್ರು ಹೇಳಿ ಕಳಿಸ್ತಾರೆ. ಅದಕ್ಕೆ ಬಹಳ ಇಂಪಾರ್ಟೆಂಟ್ ವಿಷಯ ಅದು. ಆದ್ರಿಂದಾಗಿನೇ ಇದು ತುಂಬಾ ಮುಖ್ಯವಾದ ಶ್ರವಣ. ಆದ್ರಿಂದ ಒಂದ್ಸರ್ತಿ ಅಜ್ಞಾನ ಹೋಗೋದಿಲ್ಲ, ಆದ್ರಿಂದ ಅನೇಕ ಸರ್ತಿ ಕೇಳಬೇಕಾದ್ದೇ ಸರಿ. ಆವರ್ತನೆ ಇವ ತದ್ವಿಧಿ ಪರ್ಯವಸಾನಾತ್ ವ್ರೀಹ್ಯವಘಾತ ವಿಧಿವತ್. ವ್ರೀಹಿ ಅವಘಾತ ವಿಧಿವತ್, ವ್ರೀಹಿ ಅಂದ್ರೆ ಧಾನ್ಯ, ಇದು ಸ್ವಲ್ಪ ಹೇಳಿದ್ರೆ ಡಿಟೇಲ್ ಆಗಿ ಅಲ್ಲಿ ಹೇಳ್ತಾರೆ. ವೃಷ್ಯವಘಾತ ವಿಧಿವತ್ ಅನೇಕ ಸತಿ ಕುಟ್ಟು ಅಂತ ಹೇಳಿದ ಅಕ್ಕಿನ, ಒಂದ್ಸತಿ ಬಂದ ಕೊಟ್ಟು ಏನು ಕುಟ್ಟಿದ ಇಟ್ಟು ಬರ್ತಾನ, ಏನಾಗ್ಲಿಲ್ಲ ಅಂತ ಹೇಳಿದ. ಮತ್ತೆ ಕೊಟ್ಟು ಒಂದು 20 ಸತಿ ಕೊಟ್ಟಿದ, ಆ ಗೊತ್ತಾಯ್ತು ರಿಸಲ್ಟ್ ಬಂತು. ಮೊದ್ಲು ಕಾಣದಿದ್ದ ಆಮೇಲೆ ಬಂತು. ಇದು ಹಾಗೆ ಒಂದ್ಸತಿ ಉಪನ್ಯಾಸ ಏನು ಆಗ್ಲಿಲ್ಲ ಅಲ್ಲಿ ಏನರ್ಥ? ಮತ್ತೆ ಮತ್ತೆ ಹೋಗು ಅಂತ ಹೇಳ್ಬೇಕು. ಒಂದ್ಸತಿ ಹೋಗ್ಬಿಟ್ಟು ಏನು ಉಪಯೋಗ ಬಿಡ್ರಿ ಅಂತ ಕೇಳಿದ್ರೆ ಹಾಗಾಗಬಾರ್ದು, ಮತ್ತೆ ಮತ್ತೆ ಹೋಗ್ಬೇಕು. ಆವರ್ತನ ಏವ ತದ್ವಿಧಿ ಪರ್ಯವಸಾನಾತ್ ವ್ರೀಹ್ಯವಘಾತ ವಿಧಿವತ್ ನಚ ಸುಶಕತ್ವ ಗುಣಲಾಭಾದ ಅನಾವೃತ್ತಿ. ಎಲ್ರಿಗೂ ಆಗಲಿ ಅಂತ ಹೇಳಿ ಒಂದ್ಸರ್ತಿ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಕೇಳಿದ್ರೆ, ಮಹಾಫಲಸ್ಯ ತದಭಾವಸ್ಯವ ಗುಣತ್ವ. ಮಹಾಫಲಕ್ಕೆ ಸುಶಕ ಆಗಬಾರದು ಎಂಬುದೇ ಗುಣ. ಅರ್ಥ ಆಯ್ತಾ? ಅಲ್ಪ ಫಲವಾದ ಸುಶಕ ಆಗಬೇಕು. ಮಹಾಫಲ ಏನಾಗಬೇಕು? ಯಾವಾಗಲೂ ಕೂಡ ಸುಶಕ ಆಗಬಾರದು. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯ್ಯ. ತುಂಬಾ ರೇರ್ ಆದಷ್ಟು ವ್ಯಾಲ್ಯೂ ಜಾಸ್ತಿ. ರೇರ್ ಕಮೋಡಿಟಿ ಕ್ಯೂ ನಿಲ್ಲ ಹಾಗೆ ಎಲ್ಲದಕ್ಕೂ ಕ್ಯೂ ನಿಲ್ಲೋದಿಲ್ಲ. ಯಾವ್ದು ಕಡಿಮೆ ಇರುತ್ತೋ ಅಲ್ಲಿ ತೋಡಿ, ಒಂದು 100 ಹಣ್ಣು 1000 ಹಣ್ಣು ಹಾಕಿಬಿಡಿ, ಎಲ್ಲಾರ ತಗೊಳ್ಳಿ ಅಲ್ಲಿ ಕೂತಿರ, ತಗೊಂಡ್ರೆ ಆಯ್ತು ಕೂತಿರ್ತಾರೆ, 4-8 ತಗೊಳ್ಳಿ ಎಲ್ಲ ಓಡೋಗ್ಬಿಡ್ತಾರೆ ನಡೆಯಲ್ಲಿ. ಹೇಗೆ ಇರೋದು ಕಮ್ಮಿ ಇದೆ, ತಗೊಳ್ಬೇಕಾಗಿದೆ, ತನಗೆ ಮೊದಲು ತಂದು ಬಂದು ಶುರು ಮಾಡ್ತಾರೆ. ಅದಕ್ಕೆ ರೇರ್ ಆದಷ್ಟು ಮಹತ್ವ ಜಾಸ್ತಿ. ಅದಕ್ಕೆ ದುಶ್ಯಕ ಭಾರಿ ಪ್ರಯತ್ನ ಪಡಬೇಕಾಗುತ್ತೆ. ಜ್ಞಾನ ಅಂಬುದು ರೇರ್ ಆದ್ದರಿಂದ ಆವೃತ್ತಿಗೆ ಸಿಟ್ಕೋಬೇಕೇ ಹೊರತು ಅನಾವೃತ್ತಿಗೆ ಸಿಟ್ಕೋಬಾರದು. ಸರಿ, ನಮ್ಮ ಜನ ಹೇಳಿದ್ರು ಬಂದು ಸಿದ್ಧ ಎಲ್ಲರೂ ರೀಚ್ ಆಗಲ್ಲ, ರೀಚ್ ಆಗೋದಿಲ್ಲ. ಇವತ್ತು ಮನೆ ಮನೆಗೆ ವಜ್ರ ಕೊಡ್ಲಕ್ಕಾಗತ್ತ? ಹೋಗ್ಬಿಟ್ಟು ಮನೆ ಮನೆಗೆ ರತ್ನ ಕೊಡ್ಲಕ್ಕಾಗತ್ತಾ? ಯಾರಿಗೆ ಸಾಧ್ಯ ಅದು? ದುಡ್ಡೆವ್ರದ್ದವ್ರು ಮಾತ್ರ ತಗೊಳಕ್ ಸಾಧ್ಯ, ಎಲ್ಲರಿಗೂ ತಗೊಳಕ್ ಆಗೋದಿಲ್ಲ. ಮೋಕ್ಷ ಅಂಬೋದು ಹಾಗೆ, ಜ್ಞಾನ ಅಂಬೋದು ಹಾಗೆ, ಎಲ್ಲರೂ ತಗೊಳಕ್ ಆಗೋದಿಲ್ಲ ಯಾರು ಬೇಕಾದಕ್ಕೆ. ಭಾರಿ ಪ್ರಯತ್ನ ಮಾಡೋರಿಗೆ ಮಾತ್ರ ಸಾಧ್ಯ, ಸ್ವಲ್ಪ ಪ್ರಯತ್ನ ಮಾಡೋರಿಗೆ ಜ್ಞಾನ ಬರೋದಿಲ್ಲ. ಆದ್ರಿಂದ ಅದೇ ಮನುಷ್ಯಾಣಾಂ ಸಹಸ್ರೇಶ್ ಅನ್ನೋದು ಅದೇ ಅರ್ಥ. ಅಲ್ಲಿಗೆ ಅದೇ ಮುಗೀತು. ಮುಂದೆ ವಿಷಯ ಶುರು ಮಾಡ್ತಾರೆ, ನಾಳೆಯಿಂದ ಆ ಭಾಗ ಕಂಟಿನ್ಯೂ ಆಗುತ್ತೆ. ಇಂದು ಅಧಿಕರಣ ಮುಗುದಿಲ್ಲ, ಇನ್ನೊಂದು ಸೂತ್ರ ಇದೆ, ಅದಕ್ಕೆ ನಾಳೆ ಹೇಳಿ ಮುಗಿಸ್. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾತ್ರೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವ